ಗಂಗಾತೀರ್ಥರ ಆರಾಧನೆಯ ಸಂದರ್ಭ, ಅವರ ಆರಾಧನೆ ಮಾಡ್ತಕ್ಕಂಥ ಕ್ರಮ, ಅವರ ಕೃತಿಗಳ ಪರಿಚಯ, ಅದು ಮುಖ್ಯ ಬೇಕಾದ್ದು. ಆರಾಧನೆ ಅಂತಂದರೆ ಸುಗ್ರಾಸ ಭೋಜನ, ದಕ್ಷಿಣ ಇತ್ಯಾದಿಗಳು, ಇದು ಆರಾಧನೆ ಮಾತ್ರ ಅಲ್ಲ. ಪ್ರಾಚೀನ ಜನ ಸಾಮಾನ್ಯ ವ್ಯಕ್ತಿಗಳಲ್ಲ, ಅಪರೋಕ್ಷ ಜ್ಞಾನಿಗಳು. ಅವರ ತೃಪ್ತಿ ಆಗಬೇಕು ಅಂತಾದರೆ ತೃಪ್ತಿ ಆಗುವ ರೀತಿಯಲ್ಲಿ ನಮ್ಮ ಕರ್ತವ್ಯ ಕ್ರಮ ನಿರ್ಧರಿಸಲಾಗಬೇಕು. ಆ ದೃಷ್ಟಿಯಿಂದ ಶ್ರೀ ರಘುನಾಥ ತೀರ್ಥರ ಆರಾಧನೆ ದಿವಸ ಅವರ ಶ್ರೇಷ್ಠವಾಗ್ತಕ್ಕಂಥ ಕೃತಿ ಶ್ರೀಮತ್ ಶೇಷ ತಾತ್ಪರ್ಯ ಚಂದ್ರಿಕಾ, ಅದರ ಬಗ್ಗೆ ನಾನು ಮಾತಾಡಬೇಕು ಅಂತ ಹಂಬಲ ಉಂಟು. ಆದರೆ ಕಾಲ ವ್ಯತ್ಯಾಸವಾಗಿದೆ. ನಾವು ಆಧುನಿಕ ಮಂದಿ, ಇಂಥ ಕಠಿಣ ಗ್ರಂಥಗಳ ಶ್ರವಣ ಲಾಭದಾಯಕ ಆಗ್ತದೆ ಅನ್ನೋ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ನಾವು ಮತ್ತು ಪ್ರಾಚೀನ ಗ್ರಂಥಗಳು ಬರುವ ಸಂದೇಶಗಳು ಆಧ್ಯಾತ್ಮಿಕ ಸಂದೇಶಗಳು, ನಾವು ಅರ್ಥ ಮಾಡ್ಕೋಬೇಕೇನು, ಅದು ಪ್ರಧಾನವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಹಾಗೆ ಸುಲಭವಾದ ಉತ್ತರ, ಆಧ್ಯಾತ್ಮಿಕ ಗ್ರಂಥಗಳ ಉದ್ದೇಶ ಪರಮಾತ್ಮ ಜ್ಞಾನವನ್ನು ಉಂಟು ಮಾಡ್ತಕ್ಕಂಥ, ಜೀವ ಮತ್ತು ಭಗವಂತ ಅವರ ಸಂಬಂಧ ಯಾವ ರೀತಿ ಉಂಟು, ನಿಗಡವಾಗಿರ್ತಕ್ಕಂಥ ಸಂಬಂಧ, ತೇನೆ ವಿನ ತೃಣವಪಿ ನಶಲತಿ, ಪ್ರಸಿದ್ಧವಾದ ವಾಕ್ಯ. ಭಗವಂತನ ಉಪಕಾರ ಅಂತ ಹೇಳಿದರೆ, ಅವನ ಅನುಗ್ರಹ ಇಲ್ಲ ಅಂತಾದರೆ ಒಂದಿಂಚು ಅಲುಗಾಡಲು ಸಾಧ್ಯವೇ ಇಲ್ಲ. ಅತ್ಯದ್ಭುತವಾದ ಜಗತ್ತಿನ ಪರಮ ಆಪ್ತ ಭಗವಂತ, ಅವನನ್ನು ತಿಳಿಬೇಕು ಅಂತಾದರೆ ತಿಳಿಬೇಕಾದ್ದು ಕರ್ತವ್ಯ, ಕೃತಜ್ಞತಾ ಅಂತ ಕರೀತಾರೆ. ಕೃತಂ ಜಾನಾತೀತಿ ಕೃತಜ್ಞ, ಉಪಕಾರ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಸ್ಮರಣೆ ಮಾಡಬೇಕಾದ್ದು ಒಂದು ಗುಣ. ಜೀವರಾಶಿ ಭಗವಂತನ ಉಪಕಾರ ಅದ್ಭುತವಾಗಿರ್ತಕ್ಕಂಥ ಉಪಕಾರ. ಆ ದೃಷ್ಟಿಯಿಂದ ಕೃತಜ್ಞತೆ ಉಳಿಸ್ಕೋಬೇಕು ಅಂತಾದರೆ ಭಗವತ್ ಸಂಬಂಧಿಯಾದ ಗ್ರಂಥಗಳ ಶ್ರವಣ, ಅದರಿಂದ ಭಕ್ತಿ, ಅವನುಗ್ರಹಕ್ಕೆ ಪಾತ್ರರಾಗಬೇಕು. ಆ ದೃಷ್ಟಿಯಿಂದ ವಿಚಾರ ಮಾಡಿದಾಗ ನಾವು ಮತ್ತು ಪ್ರಾಚೀನ ಗ್ರಂಥಗಳು ನಿಕಟ ಸಂಬಂಧ ಉಂಟು ಅಂತ ತಿಳಿಬೇಕು. ಆದ್ದರಿಂದ ಈ ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ ಗ್ರಂಥ ಅತಿ ಕ್ಲಿಷ್ಟವಾದ ಗ್ರಂಥ, ಪಂಡಿತ ಮಂದಿಗೂ ಅರ್ಥವಾಗದ ಗ್ರಂಥ. ಅದರಲ್ಲಿ ಎರಡು ಭಾಗ ಇದೆ. ವ್ಯಾಸರಾಜರ ಭಾಗ ಒಂದು, ರಘುನಾಥ ತೀರ್ಥರ ಭಾಗ ಒಂದು. ವ್ಯಾಸರಾಜರು ಬದುಕಿರುವ ಕಾಲಕ್ಕೆ ಅವರ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿಗಳು ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ. ಈ ಗ್ರಂಥಗಳನ್ನು ನಾಲಿಗೆಯಿಂದ ಹೇಳೋಕ್ಕೂ ಬರಲ್ಲ ಪ್ರಾಯಶಃ ಸಾಮಾನ್ಯ ಮಾನವರಿಗೆ. ಅರ್ಥ ದುರುತೋಪಾಸ್ತ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಗ್ರಂಥ ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ. ಚಂದ್ರಿಕಾ ಗ್ರಂಥ ಅಂದರೆ ಏನು, ಏನು ಅದರ ವೈಶಿಷ್ಟ್ಯ, ಯಾವ ದೃಷ್ಟಿಯಿಂದ ಹೊರಟಿದೆ, ಇದೆಲ್ಲ ವಿಚಾರ ಮಾಡುವ ಕಾಲಕ್ಕೆ ಮೊದಲು ನಾವು ಒಂದು ವಾಕ್ಯ ಸ್ಮರಣೆ ಮಾಡ್ಕೋಬೇಕು. ಅದುಃಖಂ ಇತರ ಸರ್ವಂ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತತೆ, ಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯ ವಿಶೇಷ. ವೇದಾಂತ ಭಾಗಗಳು ಅಪುರುಷೀಯವಾದ ಆಗಮ, ಕೆಲಸವಾದ ಗ್ರಂಥಗಳಲ್ಲ. ಅದರ ಉದ್ದೇಶ ಅಂತಂದರೆ ಭಗವಂತನ ಪ್ರಸಾದವನ್ನು ಉಂಟು ಮಾಡಿ ದುಃಖ ಪರಿಹಾರ ಮಾಡ್ತಕ್ಕಂಥದ್ದೇ ಅದರ ಉದ್ದೇಶ. ತೇಷಾಂ ದುಃಖ ಪ್ರಾಣಾಯ ಶ್ರುತಿರೇಷ ಪ್ರವರ್ತತೆ. ಆ ದೃಷ್ಟಿಯಿಂದ ಚಂದ್ರಿಕಾ ಗ್ರಂಥ ಮಾತ್ರ ಅಲ್ಲ, ಪ್ರಾಚೀನ ಗ್ರಂಥ ಯಾವುದೇ ಆದರೂ ಮಾನವ ಜನಾಂಗ ಉದ್ಧಾರಕ್ಕೋಸ್ಕರವೇ ಬಂದ ಗ್ರಂಥಗಳು. ಅದರಲ್ಲಿ ಸೂತ್ರ ಪ್ರಸ್ಥಾನ ಅಂತ ಕರೀತಾರೆ. ಸೂತ್ರ ಪ್ರಸ್ಥಾನ ಅಂದರೆ ಏನು? ಅಪೌರುಷವಾಗಿರ್ತಕ್ಕಂಥ ವೇದ ಭಾಗಗಳು ತಲೆ ಬುಡ ಅರ್ಥ ಆಗುವುದಿಲ್ಲ, ವಿರುದ್ಧವಾಗಿರ್ತಕ್ಕಂಥ ವಾಕ್ಯಗಳ ರಾಶಿಯಂತೆ ಕಾಣ್ತವೆ. ಅಹಂ ಬ್ರಹ್ಮಾಸ್ಮಿ, ಸರ್ವಂ ಕಲ್ವಿದಂ ಬ್ರಹ್ಮ, ತತ್ವಮಸಿ, ಬ್ರಹ್ಮವಿದ್ ಬ್ರಹ್ಮೇವ ಭವತಿ. ಅದಕ್ಕೆ ವಿರುದ್ಧವಾಗಿ ಸತ್ಯಂ ವಿದ ಸತ್ಯಂ ವಿದ ಸತ್ಯಂ ವಿದ, ಮೇವಾರುಣ್ಯೋ ಮೇವಾರುಣ್ಯೋ ಮೇವಾರುಣ್ಯ, ಇಂಥ ವಿಚಿತ್ರವಾಗಿರ್ತಕ್ಕಂಥ ವಾಕ್ಯಗಳ ರಾಶಿ ವೇದ ಭಾಗ. ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಶ್ರೀ ವ್ಯಾಸರು ಪರಮಾನುಗ್ರಹ ಮಾಡಿ ವೇದ ವ್ಯಾಖ್ಯಾನ ಮಾಡೋಕ್ಕೋಸ್ಕರ ಬ್ರಹ್ಮಸೂತ್ರ ಗ್ರಂಥವನ್ನು ರಚನೆ ಮಾಡಿದರು. ವ್ಯಾಖ್ಯಾನ ಗ್ರಂಥ 564 ಸೂತ್ರಗಳು, ಸಂಖ್ಯಾದೃಷ್ಟಿಯಿಂದ ಕಡಿಮೆ. ಸಮಸ್ತ ವೇದರ ಸಾರ ಸರ್ವಸ್ವ ವ್ಯಾಖ್ಯಾನ 564 ಸೂತ್ರಗಳಿಂದ ಆಗ್ತವೆ. ನಂಬಲಕ್ಕೆ ಅಸಾಧ್ಯ. ಅನಂತಾವೇ ವೇದ ಅಂತ ಪ್ರಸಿದ್ಧ. ವೇದಗಳಿಗೆ ಸಂಖ್ಯೆಯ ಮಿತಿ ಇಲ್ಲ, ಸೂತ್ರಕ್ಕೆ ಸಂಖ್ಯೆ ಮಿತಿ ಉಂಟು. ಆದರೂ ಕೂಡ ವ್ಯಾಸರ ಭಗವಂತನ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಶ್ರೀಮದ್ ಬ್ರಹ್ಮಸೂತ್ರ ಅಂತಲೇ ಪ್ರಸಿದ್ಧ. 564 ಸೂತ್ರಗಳಿಂದ ಸಮಸ್ತ ವೇದ ಭಾಗವನ್ನು ಕೂಡ ವ್ಯಾಖ್ಯಾನ ಮಾಡುವ ಕೌಶಲ್ಯ ಅದು ಭಗವಂತನ ಕೌಶಲ್ಯ. ಅಲ್ಲಿ ಬಂದ ಪ್ರೀತಿ ಅಂತಂದರೆ ಬ್ರಹ್ಮಸೂತ್ರಯುತವಾಯಿತು. ಬ್ರಹ್ಮಸೂತ್ರ ಸಾಮಾನ್ಯ ಗ್ರಂಥ ಅಲ್ಲ, ದೇವತಾಧಿಕಾರಿಕವಾದ ಗ್ರಂಥ. ಮಾನವ ಸಾಮಾನ್ಯ ಅಭ್ಯಾಸ ಮಾಡಿ ಅರ್ಥ ಮಾಡ್ಕೋಬೇಕು ಅಂತ ಆಚಾರ್ಯ ಮಧ್ವರು ಬ್ರಹ್ಮಸೂತ್ರಕ್ಕೆ ಭಾಷ್ಯ ಗ್ರಂಥ ಬರೆದರು. ಬ್ರಹ್ಮಸೂತ್ರ ಭಾಷ್ಯ ಅಂತಲೇ ಪ್ರಸಿದ್ಧ. ಆಚಾರ್ಯರು ಬರೋಕ್ಕೆ ಮುಂಚೆ ಅನೇಕ ಮತೀಯರು ವ್ಯಾಖ್ಯಾನ ಮಾಡಿ ಹೋಗಿದ್ದಾರೆ. ಆ ವ್ಯಾಖ್ಯಾನಕ್ಕೆ ತಲೆಬುಡೇ ಇಲ್ಲ. ಅಪ್ರಾಮಾಣಿಕವಾಗಿರ್ತಕ್ಕಂಥ ಸಿದ್ಧಾಂತಗಳ ಮುದ್ದೆ ಅವರದ್ದೆಲ್ಲವೂ ಕೂಡ. ಆದರೆ ಅದನ್ನು ಅರ್ಥ ಸರಿಯಾಗಿ ಮಾಡಬೇಕು ಅಂತ ಮಧ್ವರು 22 ಭಾಷ್ಯಕಾರರು ಸೂತ್ರ ಭಾಷ್ಯ ರಚನೆ ಮಾಡಿದರು. ಸೂತ್ರಕ್ಕೆ ವ್ಯಾಖ್ಯಾನ ಗ್ರಂಥ, ಅಪೌರುಷೇಯವಾದ ವೇದ ಬ್ರಹ್ಮಸೂತ್ರ, ಅದಕ್ಕೆ ವ್ಯಾಖ್ಯಾನ ಮಧ್ವ ಭಾಷ್ಯ. ಆಚಾರ್ಯ ಮಧ್ವರು ಸಾಮಾನ್ಯ ಅಲ್ಲ, ಸಾಕ್ಷಾತ್ ವಾಯುದೇವರು, ಸರ್ವಜ್ಞ ಮೂರ್ತಿಗಳು. ಅವರ ಗ್ರಂಥಕ್ಕೆ ಲವಲೇಶ ದೋಷ ಇಲ್ಲ, ಅದು ಕೂಡ ಕಬ್ಬಣ ಕಡಿಮೆ. ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಯಿಂದ ಶ್ರೀ ಜೈತೀರ್ಥರು ಸರ್ವಜ್ಞ ಕಲ್ಪ ಟೀಕಾಕಾರಾಹ ಪ್ರಸಿದ್ಧವಾದ ವಾಕ್ಯ. ಆ ಮಹಾನುಭಾವರು ಟೀಕಾ ಗ್ರಂಥವನ್ನು ರಚಿಸಿದರು, ಟೀಕಾಚಾರು ಅಂತಲೇ ಪ್ರಸಿದ್ಧ. ಟೀಕಾ ಗ್ರಂಥಗಳು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ, ಅದು ಕ್ಲಿಷ್ಟವಾಗಿರ್ತಕ್ಕಂಥ ಭಾಗಗಳು. ಆ ದೃಷ್ಟಿಯಿಂದ ವ್ಯಾಖ್ಯಾನ ಗ್ರಂಥಗಳು ಅಂತ ಪ್ರಸಿದ್ಧ. ಇದು ಪ್ರಾಚೀನ ಗ್ರಂಥ ಬೆಳೆದು ಬಂದ ಕ್ರಮ. ಅದರಲ್ಲಿ ಶ್ರೀ ಜೈತೀರ್ಥರು ಅವರ ಪ್ರಧಾನವಾಗಿರ್ತಕ್ಕಂಥ ಸೂತ್ರ ಭಾಷ್ಯ ಗ್ರಂಥದ ವ್ಯಾಖ್ಯಾನ ಗ್ರಂಥ ಟೀಕಾ ಗ್ರಂಥಗಳು ಅಂತಲೇ ಪ್ರಸಿದ್ಧ. ಆ ಟೀಕಾ ಗ್ರಂಥ ಬ್ರಹ್ಮಸೂತ್ರ ಗ್ರಂಥಕ್ಕೆ ಸೂತ್ರಭಾಷ್ಯ ಗ್ರಂಥಕ್ಕೆ ಆ ಟೀಕಾ ಗ್ರಂಥ ಬಂದಾಗ ಟೀಕಾ ಗ್ರಂಥವು ಕಬ್ಬಣ ಕಡಲೆ, ಅರ್ಥ ಆಗಬೇಕಲ್ಲ. ಆ ದೃಷ್ಟಿಯಿಂದ ವ್ಯಾಸರಾಜರು ತತ್ವಪ್ರಕಾಶಿಕ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡೋಕ್ಕೆ ಹೊರಟರು. ವ್ಯಾಸರಾಜರು ಈಸು ಮುನಿಗಳದ್ದೇನು ಮಾಡಿದರು, ವ್ಯಾಸರಾಜ ಮಧ್ವಮತವನ್ನು ಉದ್ಧರಿಸಿದ ಅತಿ ಪ್ರಸಿದ್ಧವಾದ 100% ಸತ್ಯವಾದ ವಾಕ್ಯ. ಆ ವ್ಯಾಸರಾಜರು ತಮ್ಮ ಜೀವಮಾನದಲ್ಲಿ ತತ್ವಪ್ರಕಾಶಕ ಗ್ರಂಥಕ್ಕೆ ಚಂದಿಕಾ ಗ್ರಂಥವನ್ನು ರಚನೆ ಮಾಡಿದರು. ಭಾಷ್ಯ ಗ್ರಂಥ 4 ಅಧ್ಯಾಯ ಉಳ್ಳದ್ದು. ಜೈತೀರ್ಥರು ಸಮಗ್ರ ವ್ಯಾಖ್ಯಾನ ಮಾಡಿದರು. ವ್ಯಾಸರಾಜ ವ್ಯಾಖ್ಯಾನ ಮಾಡುವ ಕಾಲಕ್ಕೆ ಕಾಲ ಬಹಳ ವೇಗ ಉರುಳಿ ಹೋಯಿತು. ಅವಸಾನ ಕಾಲ, ಶಿಷ್ಯರು ಕೇಳ್ತಾರಂತೆ, ವ್ಯಾಸರಾಜರೇ, ಮಿಕ್ಕ 2 ಅಧ್ಯಾಯಕ್ಕೆ ವ್ಯಾಖ್ಯಾನ ಮಾಡ್ತಕ್ಕಂಥ ಗಂಡು ಹುಟ್ಟಿದ್ದಾನೇನು? ಸಾಮಾನ್ಯ ಗ್ರಂಥ ಅಲ್ಲ, ನೀವು ಮಾಡ್ತಕ್ಕಂಥ ಚಂದ್ರಿಕಾ ಗ್ರಂಥಕ್ಕೆ ಸಮಾನವಾದ ವ್ಯಾಖ್ಯಾನ ಗ್ರಂಥವೇ, ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ನಂತರ ಯಾರು ವ್ಯಾಖ್ಯಾನ ಮಾಡ್ತಾರೆ? ಆಗ ವ್ಯಾಸರಾಜನು ದಶಮೋ ಮತ್ಸಮೋ ಭವೇತ್, ಹೆದರ್ಕೋಬೇಡ್ರಿ, ನನ್ನ 10ನೇ ತಲೆ ವ್ಯಕ್ತಿ ಮಿಕ್ಕ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತಾನೆ. ಆ ಮಹಾನುಭಾವರೇ ರಘುನಾಥ ತೀರ್ಥರು ಅಂತಲೇ ಪ್ರಸಿದ್ಧ. ಸಾಧನಾಧ್ಯಾಯ ಮತ್ತು ಫಲಾಧ್ಯಾಯ 2 ಅಧ್ಯಾಯಕ್ಕೆ ಸಮಗ್ರ ವ್ಯಾಖ್ಯಾನ ಮಾಡತಕ್ಕಂಥ ಮಹಾನುಭಾವರೇ ಶ್ರೀ ರಘುನಾಥ ತೀರ್ಥರು ಅಂತ ಪ್ರಸಿದ್ಧ. ಈ ಸಂದರ್ಭದಲ್ಲಿ ಈ 2 ಗ್ರಂಥಗಳಲ್ಲಿ ಒಟ್ಟು ಈ ಚಂದ್ರಿಕಾ ಗ್ರಂಥ ಉದ್ದೇಶ ಏನು? ತತ್ವಪ್ರಕಾಶಕ ಗ್ರಂಥ ಉದ್ದೇಶ ಬೇರೆಯಲ್ಲ, ಚಂದ್ರಿಕಾ ಗ್ರಂಥ ಉದ್ದೇಶ ಬೇರೆಯಲ್ಲ. ತತ್ವಪ್ರಕಾಶಕದಲ್ಲಿ ಅಥವಾ ಸೂತ್ರ ಭಾಷ್ಯದಲ್ಲಿ ಅಥವಾ ಬ್ರಹ್ಮಸೂತ್ರದಲ್ಲಿ 4 ಅಧ್ಯಾಯಗಳುಂಟು. ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ ಪ್ರಸಿದ್ಧ. ಮೊದಲನೇ ಅಧ್ಯಾಯದಲ್ಲಿ ಅತ್ಯಪೂರ್ವಾರ್ತಕ್ಕಂಥ ವಿಷಯ, ಯಾರು ಒಪ್ಪದ ಅತಿ ಪ್ರಾಮಾಣಿಕವಾದ ವಿಷಯ, ಆ ಭಗವಂತ ಸರ್ವಶಬ್ದ ವಾಚ್ಯ. ಯಾವುದೇ ಶಬ್ದ ಹಾಕ್ಕೊಳ್ಳಿ, ಆ ಶಬ್ದ ತಾತ್ಪರ್ಯ ಅರ್ಥ ಭಗವಂತ. ಭಗವಂತನ್ನು ವರ್ಣನೆ ಮಾಡದೇ ಇರತಕ್ಕಂಥ ಸಿಂಗಲ್ ವರ್ಡ್ ಜಗತ್ತಲ್ಲಿ ಇಲ್ಲ. ಕೊನೆಯ ಪಕ್ಷ ವೆಸ್ಟರ್ನ್ ಮ್ಯೂಸಿಕ್ ಯಾವುದು ಬೇಕಾದ್ರೂ ಹಾಕ್ಕೊಳ್ಳಿ, ಜಗತ್ತಿಂದ ಹುಟ್ಟುವ ಶಬ್ದಕ್ಕೆ ಭಗವಂತ ಅರ್ಥ. ನಮ್ಮ ಸಿದ್ಧಾಂತ ಅಲ್ಲಿ ಅದ್ಭುತವಾದ ಒಂದು ಪ್ರಮೇಯ, ಭಗವಂತ ಅಂದರೆ ಯಾರು? ನಿರವಧಿಕ ಗುಣ ಪರಿಪೂರ್ಣ ವ್ಯಕ್ತಿಯವ. ಆ ಸಿದ್ಧಾಂತ ಸಾಬೀತಾಗಬೇಕು ಅಂದರೆ ಸಕಲ ಶಬ್ದ ವಾಚ್ಯ ಭಗವಂತನಾಗಬೇಕು. ಸಕಲ ಶಬ್ದ ವಾಚ್ಯತ್ವ ಬರಲಿಲ್ಲ ಅಂದರೆ ಗುಣಪರಿಪೂರ್ಣತ್ವ ಅಸಂಭಾವಿತ. ಮೊದಲನೇ ಅಧ್ಯಾಯದಲ್ಲಿ ಪೂರ್ಣ ಆ ಗ್ರಂಥ, ಆ ಭಗವಂತ ಸರ್ವಶಬ್ದ ವಾಚ್ಯ ಅಂತ ಸಾಧನೆ ಮಾಡಿದರು. ಭಗವತ್ ಸ್ವರೂಪ ಸಿದ್ಧವಾಯಿತು. ಓಂ ಮತಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಜಿಜ್ಞಾಸ ಮಾಡಬೇಕು. ಬ್ರಹ್ಮ ಅಂದರೆ ಯಾರು? ಸಮಸ್ತ ಶಬ್ದಗಳ ವಾಚ್ಯ ವಸ್ತು ಭಗವಂತ. ಈ ವಂಶದ ತೀರ್ಮಾನವಾದ ಮೇಲೆ 2ನೇ ಅಧ್ಯಾಯ ಅವಿರೋಧಾಧ್ಯಾಯ, ಅಲ್ಲಿ ಬರುವ ಪ್ರಮೇಯ ಅಂತಂದರೆ ಭಗವಂತನ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ನಿರವಧಿಕ ಗುಣ ಪರಿಪೂರ್ಣತೆ, ಮತ್ತೊಂದು ಲಕ್ಷಣ ಜಗಜ್ಜನ್ಮಾದಿ ಕಾರಣತ್ವ. ಇದರ ಮೇಲೆ ಮತಿ ಯುವತಿಯರ ದಾರಿ ಪ್ರಾರಂಭ ಆಯಿತು. ಸಿಕ್ಕಾಬಟ್ಟೆ ವಾದ ಮಾಡಿದರು, ಅನೇಕ ವಿರೋಧ ವ್ಯಕ್ತಪಡಿಸಿದರು. ವಿರೋಧ ಪರಿಹಾರ ಮಾಡ್ತಕ್ಕಂಥ ಭಾಗವೇ ಅವಿರೋಧಾಧ್ಯಾಯ ಅಂತ ಪರಿಸಿದ್ದ. ಸಮನ್ವಯಾಧ್ಯಾಯ ಅವಿರೋಧಾಧ್ಯಾಯಗಳಿಂದ ಭಗವತ್ಸ್ವರೂಪಿಗೆ ಅಂತ ನಿರ್ಣಯವಾಯಿತು. ಸಕಲ ಜಗಜ್ಜನ್ಮಾದಿ ಕಾರಣ ಭಗವಂತ, ನಿರವಧಿಕ ಭಗವಂತ, ನಿರವಧಿಕ ಗುಣಪರಿಪೂರ್ಣ ಭಗವಂತ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ. ಆ ಭಗವಂತನನ್ನು ಮನಸ್ಸು ತಿಳಿಕೆ ಸಾಧ್ಯವಿಲ್ಲ, ಶಬ್ದರಾಶಿಯು ಫೇಲ್ ಆಗುತ್ತೆ. ಲಕ್ಷ್ಮೀದೇವಿಗೂ ಭಗವಂತನನ್ನು ಪೂರ್ಣ ತಿಳಿಕೆ ಸಾಧ್ಯವಿಲ್ಲ. ಅನು ವಿಶಿಷ್ಟ ಭಗವಂತನ ವೈಶಿಷ್ಟ್ಯ. 2 ಅಧ್ಯಾಯಗಳಿಂದ ಭಗವಂತ ಸಿದ್ಧನಾದ, ಅನುಗ್ರಹ ಮಾಡೋಕ್ಕೋಸ್ಕರ ಸಿದ್ಧನಾಗಿದ್ದಾನ. ಜೀವರಾಶಿಗಳು ಯಾವತ್ತೂ ಬದ್ಧರೇ, ಅನಾದಿಯಿಂದ ಬದ್ಧರು. ಅಂಥ ಜೀವರಾಶಿಗಳ ಆ ಬಂಧನ ಹೋಗಬೇಕು ಅಂತಾದರೆ ಏನು ಮಾಡಬೇಕು? ಅವನ ಸಾಕ್ಷಾತ್ಕಾರವಾಗಬೇಕು ಅಂದರೆ, ಪರಮಾನುಗ್ರಹವಾಗಬೇಕು ಅಂದರೆ, ಅದಕ್ಕೆ ಸಾಧಕವಾದ ಎರಡು ಭಾಗ, ಒಂದು ಸಾಧನಾಧ್ಯಾಯ, ಮತ್ತೊಂದು ಫಲಾಧ್ಯಾಯ. ಸಾಧನಾಧ್ಯಾಯದಲ್ಲಿ, ಫಲಾಧ್ಯಾಯದ ಹಿಂದಿನ ಅಧ್ಯಾಯದಲ್ಲಿ, ಸಾಧನಾಧ್ಯಾಯ ಅಂದರೆ ಏನು, ಭಗವಂತ ಅನುಗ್ರಹವಾಗಬೇಕು ಅಂದರೆ, ಸಾಕ್ಷಾತ್ಕಾರವಾಗಬೇಕು ಅಂದರೆ ಯಾವ ಸಾಧನೆಯನ್ನು ಮನುಷ್ಯ ಸ್ವೀಕರಿಸಬೇಕು? ಪಂಚಾಮೃತಗಳು, ಬಂಗಾರ ಕವಚ, ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅವನು. ಸಾಧನ ಸಾಮಗ್ರಿಗಳು ಬೇರೆ, ವೈರಾಗ್ಯ, ಭಕ್ತಿ, ಉಪಾಸನ ಪ್ಲಸ್ ಜ್ಞಾನ, ನಾಲ್ಕು ಉಪಾದಗಳಲ್ಲಿ ಆಚಾರ್ಯ ಮಧ್ವರು ಸಾಧನೆಯನ್ನು ನಿರೂಪಣೆ ಮಾಡಿದರು. ವೈರಾಗ್ಯ ಇಲ್ಲ ಅಂತಾದರೆ ಪ್ರಪ್ರಥಮವಾಗತಕ್ಕಂಥದ್ದೇ ವೈರಾಗ್ಯ ಪಾರ, ಸಾರಾಸಾರ ಜ್ಞಾನ ಬರಬೇಕು. ಭಗವಂತ ಅರ್ಥ ಆಗಬೇಕು ಅಂದರೆ, ವೇದಾಂತ ಅಭಿರುಚಿ ಹುಟ್ಟಬೇಕು ಅಂದರೆ ವೈರಾಗ್ಯ ಫಸ್ಟು ಕ್ವಾಲಿಫಿಕೇಷನ್. ವೈರಾಗ್ಯ ಇಲ್ಲ ಅಂತಾದರೆ ಎಲ್ಲ ಸಾಧನೆ ಫೇಲ್ ಆಗ್ತಾ ಉಂಟಲ್ವ. ಭಕ್ತಿ ಪ್ರಧಾನ ವಾಸ್ತವಿಕ, ಭಕ್ತಿಯ ಬಗರಿಯಸಿ ಅಂತ ಹೇಳಿದ್ದರಿಂದ ಆ ಭಕ್ತಿ ದೃಢವಾಗಬೇಕು ಅಂದರೆ, ಭಗವಂತ ನಮ್ಮನ್ನು ಮೆಚ್ಚುವ ಭಕ್ತಿ ಬರಬೇಕು ಅಂದರೆ ವೈರಾಗ್ಯ ಹಿನ್ನೆಲೆ ಬೇಕಲ್ವ. ಆ ದೃಷ್ಟಿಯಿಂದ ವೈರಾಗ್ಯ ಪಾದ, ಭಕ್ತಿ ಪಾದ, ಉಪಾಸನಾ ಪಾದ. ಉಪಾಸನಾ ಪಾದ ಅಂದರೆ ಭಗವಂತನ ಗುಣಗಳನ್ನು ಮನಸ್ಸಲ್ಲಿ ಚಿಂತನೆ ಮಾಡಬೇಕು, ಇದು ಉಪಾಸನಾ ಪಾದ ಒಂದು ಅಭಿಪ್ರಾಯ. ಮತ್ತು ಜ್ಞಾನಪಾದ ಅಂತ ಕೊನೆಯ ಪಾದ. ಅದ್ಭುತವಾಗಿರ್ತಕ್ಕಂಥ ನಾಲ್ಕು ಪಾದಗಳು, ಮೂರನೇ ಅಧ್ಯಾಯ. ಈ ಸಾಧನಾಧ್ಯಾಯ ಮುಕ್ತಾಯವಾದ ಮೇಲೆ ಆಗ ಬಂದಿದ್ದೇ ಮುಖ್ಯವಾದ ಭಾಗ ಫಲಾಧ್ಯಾಯ ಅಂತ ಕರೀತಾರೆ. ಜೀವನಿಗೆ 100 ವರ್ಷ ಗ್ಯಾರಂಟಿ ಇಲ್ಲ. ಆಯುಷ್ಯ, ಆಯುಷ್ಯ ಬಹಳ ಕ್ಷಣಿಕ. ಶಾಸ್ತ್ರಗಳ ಅಭ್ಯಾಸ ಮಾಡಬೇಕು. ಬುದ್ಧಿ ಬರ್ತಕ್ಕಂಥದ್ದೇ ಲೇಟ್. ಉಪನಯ ಸಂಸ್ಕಾರ 30 ವರ್ಷಕ್ಕೆ, ಸಂಜಾವನೆ 40 ವರ್ಷಕ್ಕೆ. ಎಲ್ಲಿ ಜ್ಞಾನ? ನಮಗೆ ಮತ್ತು ಪ್ರಾಚೀನ ಗ್ರಂಥಕ್ಕೆ ಸಂಬಂಧ ಆಗುವ ಕ್ರಮನೇ ಭಾಳ ಅಪೂರ್ವ. 60-70 ವರ್ಷ ಆದಮೇಲೆ ಜನ್ವಾರ ಹಾಕ್ಕೊಡುವ. ಪ್ರಾಚೀನ ಗ್ರಂಥವನ್ನು ಕೇಳುವ ಬೇಕಾದರೆ ಅನ್ನೋ ಭಾಳ ಸಾಮಾನ್ಯ ಕಾಮನ್ ಅಲ್ವಾ ಇದು. ಆ ದೃಷ್ಟಿಯಿಂದ ಈ ಫಲಾಧ್ಯಾಯದಲ್ಲಿ ನಿಮ್ಮ ಸಾಧನೆಗೆ ಭಗವಂತ ಏನು ಫಲ ಕೊಡ್ತಾನವ, ಫಲವನ್ನು ನಿರೂಪಣೆ ಮಾಡ್ತಕ್ಕಂಥ ಭಾಗವೇ ಫಲಾಧ್ಯಾಯ ಅಂತ ಪರಿಸಿದ್ದ. ಭಗವಂತ ವ್ಯಕ್ತಿಯ ಸ್ವಭಾವ, ಕಣ್ಣಿಗೆ ಕಾಣಲ್ಲ ಆ ಸಾಮಿಯವ. ಭಗವಂತ ಅನುಗ್ರಹವಾಗಬೇಕು. ಅನುಗ್ರಹವಾಗದರೆ ಯಾವ ಫಲಪ್ರಾಪ್ತಿ ಮಾನವನಿಗಾಗ್ತದೆ, ಸಾಧಕ ವ್ಯಕ್ತಿಗಾಗ್ತದೆ? ಆ ಸಾಧನೆಯ ಸಾಧ್ಯ ಫಲ ನಿರೂಪಣಾರ್ಥಂ ಪ್ರಕೃತವಾದ ಅಧ್ಯಾಯ ಫಲಾಧ್ಯಾಯ ಅಂತ ಕರೀತಾರೆ. ಫಲಾಧ್ಯಾಯದಲ್ಲಿ 4 ವಿಭಾಗ: ಕರ್ಮಕ್ಷಯ, ಉತ್ಕ್ರಾಂತಿ, ಗತಿ, ಭೋಗ. ಏನರ್ಥ ಇದಕ್ಕೆ? ಶಬ್ದಕ್ಕೆಲೆ ಅಭ್ಯಾಸವಿಲ್ಲ, ಅಪೂರ್ವ ಇರ್ತಕ್ಕಂಥ ಶಬ್ದಗಳು. ಈ 4 ಶಬ್ದಗಳ ಅರ್ಥ ವಿವರಣೆ ಮಾಡ್ತಕ್ಕಂಥದ್ದೇ ಫಲಾಧ್ಯಾಯದ ಒಂದು ಉದ್ದೇಶ. ಅದರಲ್ಲಿ ಮೊದಲನೇದು ಕರ್ಮಕ್ಷಯ ಅಂತ ಬರೆಸಿದ್ದನು. ವಿಚಿತ್ರವಾಗ್ತಕ್ಕಂಥ ಸನ್ನಿವೇಶ ಇದು. ಮಾನವರಿಗೆ ಮುಕ್ತಿಯಾಗಬೇಕು ಅಂತಾದರೆ ಯಾವಾಗ ಮುಕ್ತಿಯಾಗ್ತದೆ? ಮಾನವನ ಬಂಧನ ಅಂತಕ್ಕಂಥದ್ದು ಅನಾದಿಯಾದ ಬಂಧನ. ನಿನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ, 100,000,000,000 ವರ್ಷಗಳಿಂದಲೂ ಅಲ್ಲ. ಅವನು ಹುಡ್ದೇ ಹುಡ್ದೇ ಇರಲಿ, ಜೀವ ಬಂಧನಗ್ರಸ್ತನೆ. ಪ್ರಕೃತಿಯ ಬಂಧನವನ್ನು ಬಂಧನ ಅಂತ ಕರೀತಾರೆ. ಜೀವನ ಮೇಲೆ ಆವರ್ತಕ್ಕಂಥ ಪದಾರ್ಥವೇ ಪ್ರಕೃತಿ. ಆ ಪ್ರಕೃತಿಯ ಬಂಧನ ಕಳ್ಕೋಬೇಕು ಅಂತಾದರೆ ಯಾಕೆ ಕಳ್ಕೋಬೇಕು? ಜೀವ ನಜಾತ್ ತಿಷ್ಠಿತ್ಯ ಕರ್ಮ ಕೃತ, ಕರ್ಮಾನುಷ್ಠಾನ ಮಾಡದ ಕ್ಷಣ ಜೀವರಾಶಿ ಭವಿಷ್ಯದಲ್ಲಿ ಇಲ್ಲ. ಪ್ರತಿಯೊಂದು ಕ್ಷಣ ಕರ್ಮಾನುಷ್ಠಾನ ಮಾಡಲೇಬೇಕು. ಆ ಕರ್ಮ ಹೇಗಿರುತ್ತೆ? ಎಲ್ಲ ಕುಳಿಗಿಟ್ಟ ಕರ್ಮಗಳೇ. ದೇವರ ಪೂಜೆ ಕೆಲಸದಿಂದ ಪ್ರಾರಂಭಿಸಿ ವ್ಯಾವಹಾರಿಕ ಕ್ರಿಯೆ ಎಲ್ಲವೂ ಕೂಡ ದೋಷವೂ ಇಷ್ಟ. ಪೂಜಾ ಮಾಡಬೇಕು ಅಂತ ಉದ್ದೇಶ, ಪ್ರಾಚೀನ ಗ್ರಂಥ ಅಭ್ಯಾಸ ಲೆಕ್ಕಾಚಾರ, ಪಾಪ ಸಂಗ್ರಹವೇ ಜಾಸ್ತಿ ಆಗುತ್ತಲ್ಲ. ಈ ಕರ್ಮಗಳು ನಮ್ಮನ್ನು ಬದ್ಧನಾಗಿ ಮಾಡ್ತವೆ. ಅನುಕೂಲವಾದ ವಾಕ್ಯ, ಕರ್ಮಣ ಬದ್ಧತೆ ಜಂತು. ಕರ್ಮಾನುಷ್ಠಾನ ಅಂತಕ್ಕಂಥದ್ದು ಮಾನವನ ಬಂಧನಕ್ಕೆ ಮುಖ್ಯ ಕಾರಣ. ಅದು ಭಗವದ್ಗೀತಾ ಗ್ರಂಥ ಅಲ್ಲಿ ಕರ್ಮಾನುಷ್ಠಾನಕ್ಕೆ ಮಹತ್ವ ಕೊಟ್ಟರು. ಕರ್ಮಾನುಷ್ಠಾನ ಮಾಡಲಿಲ್ಲ ಅಂತಾದರೆ ಆ ಮನುಷ್ಯನ ಉನ್ನತಿ ಸಾಧ್ಯವಿಲ್ಲ. ಈಶಾವಾಸ್ಯೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಕರ್ಮಾನುಷ್ಠಾನ ಮಾಡಲಿಲ್ಲ ಅಂತಾದರೆ ಅವನ ಬಾಳಿ ಒಂದು ಚೂರು ಕಿಮ್ಮತ್ತು ಇಲ್ಲ, ಬದುಕೋದೇ ಅನಾವಶ್ಯಕ. ಅವ ಕರ್ಮಾನುಷ್ಠಾನ ಮಾಡಿದ್ರೆ ಬಂಧನ, ಮಾಡಲಿಲ್ಲ ಅಂದರೂ ದೋಷಪ್ರಾಪ್ತಿ. ಏನು ಮಾಡಬೇಕಾದ್ರೆ ನಾವು ಮಾಡ್ತಕ್ಕಂಥ ಕರ್ಮಗಳು 100% ಬಂಧಕ. ಕರ್ಮ ಮೋಚನೆ ಆಗಲಿಲ್ಲ ಅಂದರೆ ಮುಕ್ತಿ ಅಸಂಭವ. ಯಾಕೆ ಮೋಚನೆ ಆಗ್ತಾ ಉಂಟು? ಆಗ ಹೇಳ್ತಿದ್ದಾರೆ, ಕರ್ಮ ಮೋಚನೆ ಆಗಬೇಕು ಅಂದರೆ ದೇವರ ಸಾಕ್ಷಾತ್ಕಾರ ಅನಂತರ. ದೇವರ ಸಾಕ್ಷಾತ್ಕಾರವಾಗಬೇಕಲ್ಲ, ಲಕ್ಷ ಕೋಟಿ ಅಲ್ಲ, ಸಂಖ್ಯಾತೀತವಾದ ಕರ್ಮಗಳ ಮಧ್ಯೆ ಜೀವ ಬಿದ್ದಿದ್ದ, ಅದೆಲ್ಲ ಕೊಚ್ಕೊಂಡು ಹೋಗಬೇಕು. ಮಾನವ ಶುದ್ಧ ಮಾನವನಾಗಬೇಕವ. ಏನು ಮಾಡಬೇಕಾಗಾದರೆ ಬಹಳ ಪ್ರೀತಿ ಆಯ್ತಲ್ವ? ಹಾಗೆ ಹೇಳ್ತಾರೆ, ಪ್ರಾಚೀನ ಗ್ರಂಥಗಳ ಶ್ರವಣ, ಅದಕ್ಕೆ ಪರೋಕ್ಷ ಜ್ಞಾನ ಅಂತ ಕರೀತಾರೆ. ಇವತ್ತು ಪ್ರಾಚೀನ ಗ್ರಂಥ ಮುಟ್ಟಕ್ಕೆ ಪ್ರಯತ್ನ ಪಟ್ಟ, 12 ವರ್ಷ ಅಭ್ಯಾಸ ಮಾಡಿದ, ಸಾಕಪ್ಪ ನನ್ನ ತಲೆ ಲೇಬರಿ ಎಲ್ಲ ಮುಖೋದ್ಗತವಾಗಿದೆ ಅನ್ನೋ ಮಾತು ಸರ್ವೇ ಸಾಮಾನ್ಯ. ಆದರೆ ಫಲಾಧ್ಯಾಯದಲ್ಲಿ ಓಂ ಆವೃತ್ತಿ ಅಸರ್ವೀಷಾದಂತ ಸೂತ್ರ ಅಲ್ಲಿ ಹೇಳ್ತಿದ್ದಾರೆ, ಲಕ್ಷ ಕೋಟಿ ಕೋಟಿ ವರ್ಷಗಳಿಂದ ಪ್ರಾಚೀನ ಗ್ರಂಥವನ್ನು ಅಭ್ಯಾಸ ಮಾಡು. ಬರುವ ಜ್ಞಾನ ಗಟ್ಟಿ ಮುಟ್ಟು ಜ್ಞಾನವಾಗಬೇಕು. ಶಬ್ದ ಮೂಲಕ ಬಂದ ಜ್ಞಾನ, ಪ್ರತ್ಯೇಕ ಇಂದ್ರಿಯ ಮೂಲಕ ಬಂದ ಜ್ಞಾನ, ಅನುಮಾನ ಮೂಲಕ ಬಂದ ಜ್ಞಾನ ಯಾವುದೇ ಹಾಕ್ಕೊಳ್ಳಿ, ದೇವಾನುಗ್ರಹಕ್ಕೆ ಸಾಧಕವಾಗಬೇಕು ಅಂದರೆ ಪ್ರಾಚೀನ ಗ್ರಂಥವನ್ನು ಸಂಖ್ಯೆಯನ್ನು ಮೀರಿ ಅಭ್ಯಾಸ ಮಾಡು. ಶ್ರೋತವ್ಯ ಮಂತವ್ಯ ನಿಧ್ಯಾಸವ್ಯ ಪ್ರಸಿದ್ಧವಾದ ವೇದವಾಕ್ಯ. ಆ ದೃಷ್ಟಿಯಿಂದ ಮತ್ತೆ ಮತ್ತೆ ಅಭ್ಯಾಸ ಮಾಡು, ಸಂಖ್ಯೆಯಲ್ಲಿ ಕಣ್ಣು ಹಾಕಬೇಡ. ಆ ಪರೋಕ್ಷ ಜ್ಞಾನ ಬಂದರೆ, ಪರೋಕ್ಷ ಜ್ಞಾನ ಅನಂತರ ಯಾವುದೋ ಜನ್ಮದಲ್ಲಿ ಭಗವಂತ ಕೃಷ್ಣ ಹೇಳ್ತಾನ, ಭುವನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಬದ್ಯತೆ. ಅರ್ಜುನ ಯಾವ ಸಾಕ್ಷಾತ್ಕಾರವಾಗುತ್ತೆ? ಕಾಲ ನಿರ್ದೇಶ ಇಲ್ಲ, ಅವು ಕಾಲಕ್ಕಾಗ್ತದೆ ಅಷ್ಟೇ. ಸಾಮಾನ್ಯವಾಗಿ ಕೋಟಿ ಕೋಟಿ ವರ್ಷಗಳ ಸಾಧನೆಯ ಫಲ ದೇವರ ಸಾಕ್ಷಾತ್ಕಾರ. ದೇವರ ಸಾಕ್ಷಾತ್ಕಾರ ಆದನಂತಲ್ಲಿ ಓಂ ತದಿಗಮ ಅಂತ ಸೂತ್ರ, ದೇವರ ಸಾಕ್ಷಾತ್ಕಾರ ಆದ ಮನುಷ್ಯನ ಸಕಲ ಕರ್ಮಗಳ ಭಸ್ಮೀಕರಣ ಆಗ್ತಾನ, ಮನುಷ್ಯ ಬಶವಾಗ್ತಾನ. ಮುಂದೆ ಮಾಡ್ತಕ್ಕಂಥ ಕರ್ಮಕ್ಕೆ ಸಂಬಂಧ ಇಲ್ಲ, ಹಿಂದೆ ಮಾಡ್ತಕ್ಕಂಥ ಕರ್ಮ ಎಲ್ಲ ಕಂಪ್ಲೀಟ್ ಸುಟ್ಟು ಬೂದಿಯಾಗ್ತದೆ. ಆದರೆ ಒಂದು ಎಚ್ಚರಿಕೆ, ಪ್ರಾರ್ಧ ಕರ್ಮ ಅಂತ ಉಂಟಲ್ವ, ಅದು ಮಾತ್ರ ಅನುಭವಿಸಬೇಕು, ಬೇರೆ ವಿಧಿ ಇಲ್ಲ. ಆ ದೃಷ್ಟಿಯಿಂದ ಈ ಮೊದಲನೇ ಪಾದದಲ್ಲಿ ಕರ್ಮಕ್ಷೇಪದಲ್ಲಿ ಭಗವಂತನ ಸಾಕ್ಷಾತ್ಕಾರ ಆದ ಮೇಲೆ ಆ ಅನುಗ್ರಹದ ನಂತರಲ್ಲಿ ಕರ್ಮಗಳ ಭಸ್ಮೀಕರಣವಾಗ್ತಾ ಉಂಟು. ಆಮೇಲೆ ಸಾಧನೆ ಸ್ಟಾರ್ಟ್ ಆಗ್ತಾ ಉಂಟು, ಮತ್ತೆ ಸಾಧನೆ ಮುಂದರಬೇಕು. ಮೊದಲು ಶಬ್ದಗಳ ಮೂಲಕ ಬಂದ ಜ್ಞಾನ, ದೇವರ ದರ್ಶನ ಇಲ್ಲ, ಸಾಮಾನ್ಯ ಮಟ್ಟ ಜ್ಞಾನ. ಪರಮಾತ್ಮ ದರ್ಶನ ಆದಮೇಲೆ, ಸಾರಮೂರ್ತಿಯ ಭಗವದ್ ದರ್ಶನ ಆದಮೇಲೆ ಸಾಧನೆ ಸ್ಟಾರ್ಟ್ ಆಗ್ತದೆ, ಅಲ್ಲಿಂದ ಪ್ರಾರಂಭ. ಆಗ ಕರ್ಮಕ್ಷಯವಾದ ಮೇಲೆ ಮೋಕ್ಷ ಕಟ್ಟಿಟ್ಟ ಬುದ್ಧಿ. ಕರ್ಮಕ್ಷಯ ಅನಂತರದಲ್ಲಿ ಎರಡನೇ ಪಾದ ಉತ್ಕ್ರಾಂತಿ ಪಾದ ಅಂತ ಕರೀತಾರೆ. ಜೀವರಾಶಿಗಳು ದೇಹ ತ್ಯಾಗ ಮಾಡಬೇಕಾದರೆ ಹಾಸಿಗೆ ಮೇಲೆ ಮಲ್ಕೊಂಡು ದೇಹ ತ್ಯಾಗ ಮಾಡ್ತಾರೆ. ಮೂರ್ಛಾವಸ್ಥೆ, ಎಚ್ಚರಿಕೆ ಇಲ್ಲ, ರೋಗಾರುಜನ, ಸತ್ಯತೆ ಗೊತ್ತಾಗಲ್ಲ ಸ್ವಾಮಿ. ಇಂಥ ಪ್ರಾಣ ತ್ಯಾಗ ಉಚಿತ ಏನು? ಪ್ರಾಣ ತ್ಯಾಗ ಮಾಡಬೇಕು ಅಂದರೆ ನಮ್ಮ ಶರೀರದ ಒಳಭಾಗದಲ್ಲಿ ಮೆರವಣಿಗೆ ಆಗ್ತಾ ಉಂಟಂತೆ. ಭಗವಂತ ವಾಯುದೇವರು ಜೀವ ಈ ಶರೀರ ತ್ಯಾಗ ಮಾಡೋ ಕಾಲಕ್ಕೆ ಸಮಸ್ತ ದೇವತೆಗಳು ಸಾಕ್ಷಿ. ಅದಕ್ಕೆ ಒಳಗಡೆ ಮೆರವಣಿಗೆ ಆಗ್ತಾ ಉಂಟು. ಆಯಾ ಕಮಲಗಳು ಅಂತೇವೆ, ಆ ಕಮಲಲ್ಲಿ ತಂಗುದಾಣ, ಅಲ್ಲಲ್ಲಿ ವಿಶ್ರಾಂತಿ, ಪ್ರಾಣೋತ್ಕರಣವಾಗಬೇಕು. ಪ್ರಾಣ ಹಾರಿ ಹೋಗಬೇಕಾದರೆ ಸುಷುಮ್ನ ನಾಡಿ ದ್ವಾರ ಹೋಗಬೇಕು. ಸಮಸ್ತ ದೇವತೆಗಳ ಜ್ಞಾನ, ಲಯ ಚಿಂತನೆ, ಭಗವಂತನ ಅಸಾಧಾರಣವಾದತಕ್ಕಂಥ ಜ್ಞಾನ, ಈ ಜ್ಞಾನ ಬಂದಿದ್ದರೆ ಆಗ ಪ್ರಾಣ ತ್ಯಾಗ ಮಾಡಿದರೆ ಮೋಕ್ಷ ಕಟ್ಟಿಟ್ಟ ಬುತ್ತಿಯಾಗ್ತದೆ. ಸಾಮಾನ್ಯವಾಗ್ತಕ್ಕಂಥ ಪರಿಚಯ ಉತ್ಕ್ರಾಂತಿಯ ಪಾದ ಅಂತ ಕರೀತಾರೆ. ಮೂರನೇ ಪಾದ ಮಾರ್ಗ ಪಾದ ಅಂತ ಪ್ರಸಿದ್ಧ. ಮಾರ್ಗ ಪಾದ ಅಂದ್ರೇನು? ಬೆಂಗಳೂರು ತಲುಪಬೇಕಾದ ಮೈಸೂರಿಂದ ಮೂರ್ನಾಲ್ಕು ರಸ್ತೆ ಇರ್ತವೆ, ಒಂದೇ ರಸ್ತೆ ಬೇಕು ಅಂತಿಲ್ಲ. ಒಂದು ದ್ರಾವಿಡ ಪ್ರಾಣಾಯಾಮ, ಒಂದು ನೇರ ಮಾರ್ಗ. ಅದೇ ರೀತಿಯಲ್ಲಿ ಪರಮಾತ್ಮನ ಮಂದಿರವನ್ನು ಪ್ರವೇಶ ಮಾಡಬೇಕು ಅಂದರೆ ಪುನರಾವರ್ತಿ ಬರಬಾರದು ಅಂತಾದರೆ ಅರ್ಚಿರಾದಿ ಮಾರ್ಗಗಳು ಅಂತ ಪ್ರಸಿದ್ಧ. ಆಯಾ ಮಾರ್ಗದ ದೇವತೆಯ ಸ್ಮರಣೆ, ಅವರ ಚಿಂತನೆ, ಆ ಮೂಲಕ ಪ್ರಾಣ ತ್ಯಾಗ ಮಾಡಿದರೆ ಮೋಕ್ಷ ಕಟ್ಟಿಟ್ಟ ಬುತ್ತಿಯಾಗ್ತದೆ. ಸಾಮಾನ್ಯವಾಗ್ತಕ್ಕಂಥ ಪರಿಚಯ. ನಾಲ್ಕನೆಯ ಪಾದ ಭೋಗಪಾದ ಅಂತ ಕರೀತಾರೆ. ಅತಿ ಮುಖ್ಯವಾಗ್ತಕ್ಕಂಥ ಪಾದ. 10,000 ವರ್ಷ ವಾದ ಮಾಡಿದರೂ ಇತ್ಯರ್ಥವಾಗದ ಸಿದ್ಧಾಂತ. ನಾಲ್ಕನೆಯ ಪಾದ ಭೋಗಪಾದ ಅಂತ ಕರೀತಾರೆ. ಭೋಗಪಾದ ಅಂದರೆ ಏನು? ನಮಗೇನು ಲಾಭ ಆಗ್ತದೆ? ಕರ್ಮಕ್ಷಯ ಆಯಿತು, ಉತ್ಕ್ರಾಂತಿ ಆಯಿತು, ಮಾರ್ಗದ ಜ್ಞಾನ ಬಂತು, ಆಮೇಲೆ ಏನಾಗ್ತದೆ? ಯಕ್ಷ ಪ್ರಶ್ನೆ ಪ್ರಾರಂಭ. ಮೋಕ್ಷ ಆಗ್ತದೆ ಅಂತ ಒಂದು ಹೊರಡು ಬಾಯಿಂದ ಬರ್ತದೆ. ಮೋಕ್ಷ ಅಂದರೆ ಏನು ವಾಸ್ತವಿಕ? ಈ ಮೋಕ್ಷದ ಬಗ್ಗೆ ನಾನಾ ರೀತಿಯ ಆಗ್ತಕ್ಕಂಥ ಕಲ್ಪನೆ ಉಂಟು. ಬರೀ ಕಲ್ಪನಾಮಯ ಪ್ರಪಂಚವೇ ಜಾಸ್ತಿ. ಚಾರ್ವಾಕರು, ಜೈನರು, ಬೌದ್ಧರು, ಮತ್ತು ಮಾಯಾವಾದಿಗಳು, ತಾರ್ಕಿಕರು ಎಲ್ಲರೂ ಪರಮದ್ವೇಷಿಗಳೇ ಮೋಕ್ಷ ವಿಷಯದಲ್ಲಿ. ಮೋಕ್ಷ ಅಂದ್ರೇನು ಅಂದರೆ ಅಪೂರ್ವಾರ್ತಕ್ಕಂಥ ಪುರುಷಾರ್ಥ ಪ್ರಾಪ್ತಿ ಮೋಕ್ಷ. ಈ ಮೋಕ್ಷದ ಬಗ್ಗೆ 10,000 ಮತಗಳು ನಾನಾ ವಿಧ ಒದ್ದಾಡ್ತಾ ಉಂಟು. ಮೋಕ್ಷ ಕಲ್ಪನೆ ಯಾರಲ್ಲೂ ಸರಿಯಲ್ಲ. ಆಚಾರ್ಯ ಮಧ್ವ ಸಿದ್ಧಾಂತದಲ್ಲಿ ಮೋಕ್ಷ ಅಂದರೆ ಇದು, ಅದು ಲಾಭ ಈ ರೀತಿ ಆಗ್ತಾ ಉಂಟು. ಮೊದಲು ಸ್ಪಷ್ಟ ಚಿತ್ರಣ ಕೊಡ್ತಾರೆ ಮೋಕ್ಷ ಅಂದರೆ ಏನು. ಆಶ್ಚರ್ಯಕರವಾದಕ್ಕಂಥ ಹೇಳಿಕೆ. ಮುಕ್ತಿ ಯೋಗ್ಯ ಜೀವರಾಶಿಗಳು ಜ್ಞಾನಾನಂದ ಸ್ವರೂಪ ಆಗಿರ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಜೀವತ್ರೈವಿಧ್ಯ ಅಂತ ಪ್ರಸಿದ್ಧ. ಒಳ್ಳೆಯವ ಒಳ್ಳೆಯವನೇ, ಮಧ್ಯಮ ಮಧ್ಯಮನೇ, ಕೆಟ್ಟವ ಕೆಟ್ಟವನೇ. ನಮ್ಮ ಸಿದ್ಧಾಂತ ರೀತ್ಯ ತಮಸ್ಸು, ನಿತ್ಯ ಸಂಸಾರ ಸಾಂತಾನಿಕ ಲೋಕ, ವೈಕುಂಠ ಪ್ರಾಪ್ತಿ ಅಂತ ಪ್ರಸಿದ್ಧ. ಮೇಲ್ವಡಕ್ಕೆ ಪಕ್ಷಪಾತ ಭೂಯಿಷ್ಟವಾದ, ಅದು ಅತಿ ಪ್ರಾಮಾಣಿಕವಾಗ್ತಕ್ಕಂಥ ವಾದ. ಜೀವರ ಸ್ವರೂಪದಲ್ಲೇ ಅಜಗಜಾಂತರ ವ್ಯತ್ಯಾಸ ಉಂಟು. ಬ್ರಹ್ಮದೇವರ ಸಾಧನೆ 200 ಕಲ್ಪಗಳು, ಜೀವನ ಸಾಧನೆ ಒಂದು ಚೂರಿ ಇಲ್ವಲ್ಲ. ಸಾಧನೆಯಲ್ಲಿ ತಾರತಮ್ಯ, ಆನದಲ್ಲಿ ತಾರತಮ್ಯ, ಜೀವತ್ರೈವಿಧ್ಯ. ಉತ್ತಮ ಜೀವರಾಶಿ ಯಾವ? ಉತ್ತಮ ಜೀವರಾಶಿಯಲ್ಲೂ ತಾರತಮ್ಯ ಉಂಟು, ಮತ್ತೊಂದು ಪ್ರಭೇದ. ಮಧ್ಯಮ ಜೀವರಾಶಿ ನಿತ್ಯ ಸಂಸಾರಿ ಅಂತ ಕರೀತಾರೆ. ಮೋಕ್ಷವೂ ಇಲ್ಲ, ತಮಸ್ಸೂ ಇಲ್ಲ, ಸಂಸಾರ ಅವಸ್ಥೆ ಕಂಟಿನ್ಯೂ ಆಗ್ತಾ ಉಂಟು. ಸುಖ ದುಃಖ ಮಿಶ್ರಣ ಸಂದರ್ಭ. ಆ ಜೀವರ ಸ್ವರೂಪ ಹೇಗಿರುತ್ತೆ ಅಂತಂದರೆ ಸುಖ 50%, ದುಃಖ 50%. ಅವಳ ಸಂಗಮ ಸ್ಥಾನವನ್ನೇ ತಂತಾನಿಕ ಲೋಕ ಅಂತ ಕರೀತಾನೆ. ಮುಕ್ತಿ ಯೋಗ್ಯರಿಗೆ ತಮಸ್ಸಿಲ್ಲ, ತಮಸ್ಸಾಗುವರಿಗೆ ಮುಕ್ತಿ ಇಲ್ಲ. ಅವರಿಗೆ ಮೋಕ್ಷ ಅಂತಕ್ಕಂಥದ್ದು ನಿಯತ, ಯಾವನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸಿಹಿ ಪದಾರ್ಥ ಸಿಹಿಯೇ, ಖಾರ ಪದಾರ್ಥ ಖಾರವೇ, ಚೇಂಜ್ ಮಾಡೋಕ್ಕೆ ಸಾಧ್ಯ ಉಂಟ? ಒಳ್ಳೆಯ ಸಕ್ಕರೆ ಖಾರವಾಗಬೇಕು, ಖಾರ ಆಗ್ತದೆ ಅನ್ನೋದು ಸಾಧ್ಯವೇ? ಸ್ವರೂಪ ಅಂತ ಕರೀತು ಒಂದು ವರ್ಡ್, ಸ್ವರೂಪ ವ್ಯತ್ಯಾಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆ ಜೀವ ತ್ರೈವಿದ್ಯರಲ್ಲಿ ಮುಕ್ತಿ ಯೋಗ್ಯರು, ನಿತ್ಯ ಸಂಸಾರಿಗಳು, ಮತ್ತು ತಮೋಯೋಗ್ಯರು. ತಮೋಯೋಗ್ಯ ಅನ್ನಕ್ಕೇನರ್ಥ? ಕಡು ದುಃಖ, ಅಂಧಕಾರಮಯವಾದ ಲೋಕ. ಅಂಧಕಾರ ಅಂತಂದರೆ ಮಾಮೂಲು ಅಂಧಕಾರ ಅಲ್ಲ, ವೈದ್ಯರದಷ್ಟು ಗಟ್ಟಿಯಾದ ಅಂಧಕಾರ. ನಮ್ಮ ಸಿದ್ಧಾಂತದಲ್ಲಿ ಅಂಧಕಾರ ಅಂತಂದರೆ ಅಭಾವ ಸ್ವರೂಪ ಅಲ್ಲ, ಭಾವ ಪದಾರ್ಥ ಅಂತ ಕರೀತಾರೆ. ಆ ದೃಷ್ಟಿಯಿಂದ ಪ್ರಯುಕ್ತವಾಗಿ ಆಚಾರ ಸಿದ್ಧಾಂತದಲ್ಲಿ ಸಾಧನೆ ಮಾಡಿ ಮುಗಿದ ಮನುಷ್ಯ ಸ್ವರೂಪಾನಂದವನ್ನು ಹೊಂತಾನೆ. ಅಲ್ಲಿ ಒಂದು ಹಿತ್ವ ಅನಿತಾರೂಪಂ ಸ್ವರೂಪೇಣ ವ್ಯವಸ್ಥಿತಿ, ಮಾನವನ ಮೇಲೆ ಜೀವರಾಶಿಗಳ ಮೇಲೆ ಅಸಾಧ್ಯವಾಗ್ತಕ್ಕಂಥ ಕೊಚ್ಚೆ ಮೆಚ್ಕೊಂಡಿದೆ, ರಾಡಿ ಮೆಚ್ಕೊಂಡು. ಎಷ್ಟು ದಪ್ಪ? ಲಕ್ಷಾಂತರ ಮೇಲಿ ದಪ್ಪ, ಚೂರು ಪಾರಲ್ಲ. ಅದ್ರ ಒಳಗೆ ಜೀವ ಕೂತಿದ್ದಾರವ. ಆ ಕೆಸರು ಹೋಗಬೇಕು ಅಂದರೆ, ರಾಡಿ ಹೋಗಬೇಕು ಅಂದರೆ ಸಾಧನೆ ಮಾಡು ಮೇಲಕ್ಕೆ ಬಾ. ಸಾಧನೆ ಮಾಡಿದರೆ ಆ ಮುಕ್ತಿಯಲ್ಲಿ ಅವನ ಆನಂದ ಅವನಿಗೆ ಪ್ರಾಪ್ತಿಯಾಗ್ತದೆ. ಸೇನಾನಂದ, ಮೂಟೆ ಆನಂದ, ಸಮುದ್ರಷ್ಟು ಆನಂದ, ಚಟಾಕ ಆನಂದ, ಅದರಲ್ಲೂ ತಾರತಮ್ಯ ಉಂಟು. ಆ ದೃಷ್ಟಿಯಿಂದ ಮೇಲಿನ ರೂಪ ಬೇರೆ, ಒಳರೂಪ ಬೇರೆ. ಆದ್ರೆ ಈಗ ಮನುಷ್ಯ ಅವ ಒಳ್ಳೆಯ ಡ್ರೆಸ್ ಹಾಕ್ಕೊಂಡಿರ್ತಾನೆ, ಗರಿಮುರಿ ಡ್ರೆಸ್, ಒಳಗೆ ಜೀವರಾಶಿ ಹೊರತು ನಾರ್ಥ ಕೂತಿರ್ತಾನಲ್ವ. ವೇಷಕ್ಕೂ ಸ್ವರೂಪಕ್ಕೂ ಸಂಬಂಧವೇ ಇಲ್ಲ. ಆ ದೃಷ್ಟಿಯಿಂದ ಆಚಾರ್ಯ ಮಧ್ವರು, ನೀನು ಏನಾಗಿದ್ದೀಯಪ್ಪ ಸ್ವರೂಪದಲ್ಲಿ? ಅದರ ಆವಿರ್ಭಾವೇ ಮೋಕ್ಷ ಆಗ್ತಾ ಉಂಟು. ಆನಂದ ಸ್ವರೂಪನಾಗಿದ್ರೆ ಆನಂದ ಪ್ರಾಪ್ತಿ, ಸುಖ ದುಃಖ ಮಿಶ್ರ ಮಿಶ್ರ ಪ್ರಾಪ್ತಿ, ತಮ ಪ್ರಾಪ್ತಿ ಆಗ್ತಾ, ನಾವೇನು ಮಾಡೋದು ಸಾಧ್ಯ ಉಂಟು? ಆ ದೃಷ್ಟಿಯಿಂದ ಆಚಾರ್ಯ ಮಧ್ವ ಹೇಳಿಕೆಯಲ್ಲಿ ಕಡು ಸುಖ, ದುಃಖ ಮಿಶ್ರವಲ್ಲದ ಸುಖ, ಶುದ್ಧವಾಗ್ತಕ್ಕಂಥ ಪ್ಯೂರ್ ಸುಖ. ಆಚಾರ ಸಿದ್ಧಾಂತದಲ್ಲಿ ಯಾವುದೇ ಸುಖ ಹಾಕ್ಕೊಳ್ಳಿ, ವಿಷಯ ಪದಾರ್ಥಗಳ ಮೂಲಕ ಬರಬೇಕು. ಪದಾರ್ಥ ಸ್ವೀಕರಿಸ್ಬೇಕು, ತಿಂದು ತೇಗಬೇಕು, ಅನುಭವಿಸ್ಬೇಕು, ಸುಖ ಪ್ರಾಪ್ತಿ ಆಗ್ತಾ. ಈ ಸುಖಗಳು ಎಲ್ಲ ದುಃಖ ಮಿಶ್ರ ಸುಖಗಳು. 80 ರೂಪಾಯಿ ಕೆ ಜಿ ಅಕ್ಕಿ ಬೆಲೆ ಮುಖ್ಯ ಅಲ್ಲ, ಆ ಪದಾರ್ಥಗಳ ಸ್ವರೂಪನೇ ಆ ರೀತಿ ಉಂಟು. ಎಲ್ಲ ಪದಾರ್ಥ ಅಸಾರಗಳೇ, ಬೆಲೆಯಿಂದ ಅಳೆಯೋದಲ್ಲ, ಪದಾರ್ಥದ ಸ್ವರೂಪನೇ ಆ ರೀತಿ ಉಂಟು. ಚೇಂಜ್ ಮಾಡೋದು ಸಾಧ್ಯವಾಗಲ್ಲ. ವಿಷಯ ಪದಾರ್ಥಗಳ ಮೂಲಕ ಬರುವ ಆನಂದ ದುಃಖ ಮಿಶ್ರವಾದ ಆನಂದ. ಒಂದು ವರ್ಡ್ ಹಾಕ್ತಾರೆ, ಯಾವ್ದು ಬೇಕಾದ್ರೆ ಹಾಕ್ಕೊಳ್ಳಿ. ಅರಮನೆಯಲ್ಲಿ ವಾಸ, 10 ಮನೆಗಳ ಒಡೆಯ, ಫಾರಿನ್ ಕಾರ್ ಒಡೆಯ, ಎಷ್ಟು ಸುಖ ಪ್ರಾಪ್ತಿ ಆಗ್ತದೋ ದುಃಖ ಮಿಶ್ರಣ ಉಂಟೇ ಉಂಟು. ನಮ್ಮ ಸಿದ್ಧಾಂತ ಪ್ರಕಾರ ಮೋಕ್ಷ ಸುಖ ಅಂದ್ರೇನು? ಶುದ್ಧವಾಗ್ತಕ್ಕಂಥ ಸುಖ, ಅಪ್ರಾಕೃತವಾದ ಸುಖ. ಒಂದು ವರ್ಡ್ ಅರ್ಥವಾಗಲ್ಲ. ಇಡೀ ಜಗತ್ತು ಪ್ರಕೃತಿಮಯ, ಪ್ರಾಕೃತಿಕ ಪದಾರ್ಥ. ಪ್ರಕೃತಿಯಿಂದ ಬಂದ ಸುಖ ಎಲ್ಲ ದುಃಖ ಮಿಶ್ರವೇ. ಅಪ್ರಾಕೃತ ಸುಖ ಪ್ರಾಪ್ತಿಯನ್ನು ಮೋಕ್ಷ ಅಂತ ಕರೀತಾರೆ. ಹಿತ್ವಾ ಅನ್ಯತಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಆಚಾರ್ಯ ಮಧ್ವ ರೀತಿಯ ಪುರುಷಾರ್ಥ ಅಂದರೆ ಇದು, ಕಡು ಸುಖದ ಒಂದು ಅನುಭವ. ಯಾವ ದುಃಖ ಇಲ್ಲ, ದುಃಖ ಪಸಿವಿಲ್ಲ, ಅದರಲ್ಲಿ ನೆರಳು ಇಲ್ಲ, ಶುದ್ಧವಾಗ್ತಕ್ಕಂಥ ಸುಖದ ಅನುಭವವನ್ನೇ ಮೋಕ್ಷ ಅಂತ ಸುಂದರವಾಗ್ತಕ್ಕಂಥ ಕಲ್ಪನೆ. ಪ್ರಸಿದ್ಧವಾಗ್ತಕ್ಕಂಥ ಪುರುಷಾರ್ಥ ಅಂದರೆ ಇದೇ. ಆಚಾರ್ಯ ಮಧ್ವರ ಮೋಕ್ಷವೇ ಮೋಕ್ಷ, 21 ಮಂದಿಯ ಮೋಕ್ಷ ಮೋಕ್ಷ ಅಂತ ಸಾಧ್ಯ ಉಂಟ. ಶಬ್ದ ಮೋಕ್ಷ ಬಂಧನ ಅಂತ ಅರ್ಥವಾಗ್ತೀವಿ. ಈಗ ಇದನ್ನು ವಿಚಾರ ಮಾಡಿಕೊರಟಾಗ ಕೆಲವು ಮತ ರೀತ್ಯ ಮೋಕ್ಷ ಸ್ವರೂಪ ಅಂದ್ರೇನು, ಸಾಧನೆ ಅಂದ್ರೇನು, ಯಾವುದು ಸರಿ ಯಾವುದು ತಪ್ಪು ವಿಚಾರ ಮಾಡಬೇಕಾದ್ದು ಮನುಷ್ಯನ ಕರ್ತವ್ಯ. ಜೀವ ಬಂದ, ಎಲ್ಲಿಂದ ಬಂದ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಗೊತ್ತಿಲ್ಲ, ಮಧ್ಯೆ ಬಂದು ಬಿದ್ದಿದ್ದಾನೆ, ಹಿಂದಿಲ್ಲ ಮುಂದಿಲ್ಲ ಅಲ್ವಾ. ಪ್ರತಿಯೊಬ್ಬ ಜೀವರಾಶಿಯು ಒಂದು ಉದ್ದೇಶ ಉಂಟು. ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಪರಮಾತ್ಮನ ಸಮೀಪವನ್ನು ಸೇರಬೇಕು, ಅವನ ಲೋಕದಲ್ಲಿ ವಾಸ ಮಾಡಬೇಕು, ಅವನಲ್ಲೇ ವಾಸ ಮಾಡಬೇಕು ಅನ್ನೋ ಮೋಕ್ಷ ಕಲ್ಪನೆ ಇದ್ದ ಪ್ರಯುಕ್ತವಾಗಿ ಅತಿ ಸುಂದರವಾದ ಮೋಕ್ಷ ಆಚಾರ್ಯ ಮಧ್ವ ನಿರೂಪಿಸಲ್ಪಟ್ಟ ಮೋಕ್ಷ. ಇದರ ಬಗ್ಗೆ ಮಾಯಾವಾದಿಗಳ ಚಿಂತನೆ, ಶೂನ್ಯವಾದಿಗಳ ಚಿಂತನೆ, ಸಾಂಖ್ಯರ ಸಿದ್ಧಾಂತ, ತಾರ್ಕಿಕ ಸಿದ್ಧಾಂತ ಯಾವ ಉದ್ದೇಶ ಇಟ್ಕೊಂಡು ಹೊರಟಿದೆ? ಆಧುನಿಕ ಪ್ರಪಂಚ ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಎಲ್ಲ ಮತಾಯಾಯರು ಕೂಡ ಸತ್ಯಾನ್ವೇಷಿಗಳು, ಮಾರ್ಗ ಮಾತ್ರ ಬೇರೆ ಬೇರೆ. ಯಾವ ದೇವರು ಆದೀತು, ಬೆಳಿಗ್ಗೆ ಮಸೀದಿ, ಮಧ್ಯಾಹ್ನ ಚರ್ಚ್, ಸಾಯಂಕಾಲ ದೇವಸ್ಥಾನ, ನಮಗಾಕ್ರಿ ಜಗಳ. ಎಲ್ಲ ಮತಾಚಾರರು ಪೂಜ್ಯರೇ, ಸಾಮಾನ್ಯ ವ್ಯಕ್ತಿಗಳಲ್ಲ. ಅವ್ರ ಉದ್ದೇಶ ಏನು? ಮಾನವ ಜನಾಂಗದ ದುಃಖ ಪರಿಹಾರ. ಮಾರ್ಗ ಮಾತ್ರ ವ್ಯತ್ಯಾಸ ಉಂಟು. ಆಧುನಿಕ ಮೂರ್ಖರ ಒಂದು ಪ್ರವಾದ. ವಾಸ್ತವಿಕ ವಿಚಾರ ಮಾಡಿದರೆ ಯಾವ ಸತ್ಯ ಯಾವ ಸುಳ್ಳು? ಆಚಾರ್ಯ ಮಧ್ವರು ಹೇಳ್ತಿದ್ದಾರೆ, ಇದರಲ್ಲಿ ಭಾಳ ವಿವಾದ ಉಂಟು. ಒಂದು ಕಿತ್ತಲೆ ಹಣ್ಣು 10 ತೊಳೆ ಇರ್ತದೆ, 10 ತೊಳೆಯಲ್ಲೂ ಕೂಡ ಭಿನ್ನ ಭಿನ್ನವಾದ ರಸ ಇರ್ತದೆ. ಹುಳಿ, ಸಿಹಿ, ಸಪ್ಪೆ, ಅದು ಪ್ರಾಮಾಣಿಕ. ಅದಕ್ಕಿಂತ ಮುಖ್ಯ, ಒಂದು ತೊಳೆಯಲ್ಲಿ ಅರ್ಧ ಭಾಗ ಹುಳಿ, ಅರ್ಧ ಭಾಗ ಸಿಹಿ ಇಲ್ವೇನು, ಅದನ್ನು ಒಪ್ಪಣೆ ಬೇಕಾದ. ಆದರೆ ಕಿತ್ತಲೆಯನ್ನು ಮುಂದಿದೆ, ಇದು ಮೊಟ್ಟೆ ಅಂತೇಳಿ ನ್ಯಾಯ ಆಗ್ತದೆ. ಅದು ಪದಾರ್ಥವನ್ನೇ ಬೇರೆ ಅಂತ ಕರೆದರೆ ಪದಾರ್ಥ ಒಳ್ಳೆ ವ್ಯತ್ಯಾಸ ಉಂಟು. ಪದಾರ್ಥ ವ್ಯತ್ಯಾಸ ಮಾಡೋಕ್ಕೆ ಕೊಡಬೇಡಿ, ಕೋಳಿಯ ಬಂದು ಹಸುವಿನ ಕರೆ ಹಾಕಿ ಸಾಧ್ಯ ಉಂಟು. ಆ ದೃಷ್ಟಿಯಿಂದ ಮಧ್ವ ಹೇಳ್ತಿದ್ದಾರೆ, ಇವರ ಸಿದ್ಧಾಂತಗಳು, ಸಿದ್ಧಾಂತ ಆಭಾಸಗಳು ಅಪ್ರಾಮಾಣಿಕ ತಮವಾದ ಸಿದ್ಧಾಂತಗಳು. ಅದರಲ್ಲಿ ಮುಖ್ಯವಾದ ದ್ವೈತ ಸಿದ್ಧಾಂತಕ್ಕೆ ಕಡು ವಿರೋಧಿಯಾಗತಕ್ಕಂಥ ಸಿದ್ಧಾಂತ ಮಾಯೆ ಸಿದ್ಧಾಂತ ಅಂತ ಕರೀತಾರೆ. ಮಾಯಾವಾದಿಗಳ ಸಿದ್ಧಾಂತ ಅಥವಾ ಅದ್ವೈತ ಸಿದ್ಧಾಂತ ಅಂತ ಬರೆಸಿದ್ದಾರೆ. ಆದರೆ ಒಂದು ವಿಚಿತ್ರ, ಈ ಬಾಳುವ ಜಗತ್ತಲ್ಲಿ 99% ಅದ್ವೈತಿಗಳು, ಆಂ ಬ್ರಹ್ಮಾತ್ಮೀಯವಾದಿಗಳು, ಆಶ್ಚರ್ಯ ಆಗ್ತಾ ಪ್ರಖ್ಯಾತ ವಿಜ್ಞಾನಿಗಳು, ಬುದ್ಧಿವಂತರು ಎಲ್ಲ ಅದ್ವೈತಿ ಮಂದಿ. ಅರ್ಥ ಆಗೋದಿಲ್ಲ. ಒಂದು ಮಾತು ಭಾಗವತ ಹೇಳ್ತಾ, ತತ್ವಜ್ಞಾನ ಆಗಬೇಕು ಅಂದರೆ ಪ್ರಾಚೀನ ಗ್ರಂಥ ಅಭ್ಯಾಸ ಮಾಡಬೇಕಲ್ಲ. ಪ್ರಾಚೀನ ಗ್ರಂಥ ಅಭ್ಯಾಸ ಮಾಡುವ ಕಾರ್ಯಕ್ಕೆ ಯೋಗ್ಯತಾನುಸಾರವೇ ಅರ್ಥ ಆಗ್ತದೆ. ಯೋಗ್ಯತೆಯನ್ನು ಅರ್ಥ ಸಾಧ್ಯವೇ ಇಲ್ಲ. ಒಂದು ಸುಂದರ ಕಥೆ ಹೇಳ್ತಾರೆ. ದೇವೇಂದ್ರ, ವಿರೋಚನ ಅಂತ ಪ್ರಹ್ಲಾದ ಮಗ, ಇಬ್ಬರು ಕೂಡ ಸತ್ಯಲೋಕಕ್ಕೆ ಹೋಗ್ತಾರೆ. ಬ್ರಹ್ಮದೇವರು ಗುರುಗಳು ನಮಸ್ಕಾರ ಮಾಡ್ತಾರೆ. ಗುರುಗಳೇ, ಬ್ರಹ್ಮೋಪದೇಶವನ್ನು ಮಾಡಿ. ಆಗ ಬ್ರಹ್ಮದೇವರು, ಮಕ್ಕಳ ಸುಲಭ ಅಲ್ಲ ಅಪ್ಪ, 1 ವರ್ಷ ಬ್ರಹ್ಮಚರ್ಯ ವ್ರತವನ್ನು ಮಾಡಿ ಬನ್ನಿ, ತತ್ವಜ್ಞಾನ ಕೊಡ್ತೀನಿ ನಾನು. 1 ವರ್ಷ ಆಯಿತು, ಮತ್ತೆ ಸತ್ಯಲೋಕಕ್ಕೆ ಹೋದರು. ಬ್ರಹ್ಮದೇವರು ಕೂತಿದ್ದಾರೆ, ಮುಂದೆ ಇಬ್ಬರು, ವಿರೋಚನ ಮತ್ತು ದೇವೇಂದ್ರ, ಒಬ್ಬ ಅಸುರ ಒಬ್ಬ ದೇವೋತ್ತಮ. ಆಗ ಬ್ರಹ್ಮದೇವರು, ಭಗವಂತ ಅಂದರೆ ಯಾರು? ಯಹ ಅಂತರಿಕ್ಷ ದೃಶ್ಯತೆ ಸ್ವಯಮಾತ್ಮ. ಬ್ರಹ್ಮಾಂದ್ಯಾರು ಗೊತ್ತೇನು? ಕಣ್ಣಲ್ಲಿ ಕಾಣುವ ಭಗವಂತ. ಗೋಡೆ ಮೇಲೆ ದೀಪ ಇಟ್ಟಾಗ ಯಹ ಅಂತ ಅಕ್ಷಣಿ ಪುರುಷೋ ದೃಶ್ಯತೆ ಸ್ವಯಮಾತ್ಮ, ಕಣ್ಣಲ್ಲಿ ಕಾಣುವ ಫಿಗರ್ ಚಿತ್ರ ಅವನ ಭಗವಂತ ಅಂತ ಕರಿಬೇಕು. ದೇವೇಂದ್ರ ವಾಕ್ಯದಲ್ಲಿ ವ್ಯತ್ಯಾಸ ಇಲ್ಲ, ಸ್ಪಷ್ಟವಾದ ಉಚ್ಚಾರಣೆ. ಅವನು ಅರ್ಥ ಮಾಡಿಕೊಂಡ, ಚಕ್ಷು ನಿಯಾಮಕನಾದ ವ್ಯಕ್ತಿ ಭಗವಂತ. ಅದೇ ವಿರೋಚನ ಕೂತಿದ್ದ, ಬ್ರಹ್ಮದೇವರ ಕಣ್ಣಲ್ಲಿ ತನ್ನನ್ನು ತಾನು ಕಂಡ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ. ಹಾಗಾದರೆ ಇದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು. ಬ್ರಹ್ಮದೇವರು ಗುರುಗಳು, ಒಳ್ಳೆಯ ವಕ್ತೃತ್ವ ಶಕ್ತಿ ಉಂಟು, ಸರ್ವಜ್ಞ ಶಿಖಾಮಣಿ. ವೇದವಾಕ್ಯ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇಲ್ಲ, ಬಂದ ಅರ್ಥದಲ್ಲಿ ಮಾತ್ರ ವ್ಯತ್ಯಾಸ. ದೇವೇಂದ್ರ ಪರಮಾತ್ಮ ದಾಸ ಅಂತ ತಿಳ್ಕೊಂಡ, ವಿರೋಚನ ನಾನೇ ಬ್ರಹ್ಮ ಅಂತ ತಿಳ್ಕೊಂಡ. ಈ ನಿಯಮ ಪ್ರಕಾರವಾಗಿ ವಿಜ್ಞಾನ ಮಂದಿ ಆಗಿರ್ಬೋದು, ಅತಿ ಬುದ್ಧಿವಂತರಾಗಿರ್ಬೋದು, ತತ್ವಜ್ಞಾನ ಆಗಬೇಕು ಅಂದರೆ ಯೋಗ್ಯತೆ ಬೇಕು. ವೈರಾಗ್ಯ ಫಸ್ಟ್ ಕ್ವಾಲಿಫಿಕೇಶನ್. ಆ ದೃಷ್ಟಿಯಿಂದ ಈ ಜನಸಾಮಾನ್ಯರಿಗೆ ಪ್ರಾಚೀನ ಗ್ರಂಥ ಅಭ್ಯಾಸ ಮಾಡಿದಾಗ ತತ್ವಜ್ಞಾನ ಆಗೇ ಆಗ್ತದೆ, ಯಾವುದೂ ಗ್ಯಾರಂಟಿ ಇಲ್ಲ. ಸ್ವರೂಪ ಯೋಗ್ಯತೆ ಅನುಸಾರ ಆಗ್ತದೆ ಈ ನಿಯಮ ಇರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಆಚಾರ್ಯ ಮಧ್ವರು ಪ್ರಾಚೀನ ಗ್ರಂಥಗಳ ಅಭ್ಯಾಸ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಅನುಗ್ರಹ, ಪರಮಾನುಗ್ರಹ, ಆಮೇಲೆ ದೇವರ ಇಚ್ಛೆಯಂತೆ ಮೋಕ್ಷ ಆಗ್ತದೆ. ಒಟ್ಟು ತಾತ್ಪರ್ಯ ನಮ್ಮ ಸಿದ್ಧಾಂತ. ಈ ಸಿದ್ಧಾಂತದ ಮೇಲೆ ಹಲೋ, ಹಾಂ ನಮಸ್ಕಾರ. ಹೌದು 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 ರೀ, ಆಯ್ತು ಆಯ್ತು. ಇನ್ನು ಸ್ವಲ್ಪ ಹೊತ್ತಿದೆ ಅಷ್ಟೇ, ಶುರು ಮಾಡಿದ್ದೆ ಸ್ವಲ್ಪ ಲೇಟ್ ಆಯಿತು. ಆಯಿತು ಹೇಳ್ತೇನೆ, ಅದು ಕರೆಕ್ಟ್ ವರ್ಕ್ ಮಾಡಲಿಲ್ಲ ಮೊದಲು, ಅವ್ನು ರೆಕಾರ್ಡ್ ಮಾತ್ರ ಮಾಡ್ತಿದ್ದಾರೆ ಈಗ. ಹಾಂ ಅವರು ಅವ ಒಂದು ಅರ್ಧ ಗಂಟೆ ವೇಸ್ಟ್ ಆಯ್ತು ಹಾಗೇನೆ, ಅವ್ನು ಇದೆಯಲ್ಲಿ ರೆಕಾರ್ಡ್ ಮಾಡು. ಓಕೆ,
ಅದು ಯಾಕೋ ಆಗ್ತಿರ್ಲಿಲ್ಲ, ಅದಕ್ಕೆ ಆಮೇಲೆ ನೋಡೋಣ ಅಂದ್ಬಿಟ್ಟು ಇವಾಗ ಫಸ್ಟ್ ಆಫ್ಲೈನಲ್ಲಿ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಆಮೇಲೆ ಮತ್ತಿರ್ಗ ಹೋಗ್ಬಿಟ್ಟು ನಾನು ಆಡಿಯೋ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಹಾಂ, ಅದೇ ಅದು ನ್ಯೂ ಸ್ಟ್ರೀಮಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅದಕ್ಕೆ. ಹಾಂ, ಅಂದರೆ ನಾನು ಇವಾಗ ಆಚಾರ ಪ್ರವಚನ ಮುಗಿದ್ಮೇಲೆ ಮನೆಗೆ ಹೋಗ್ಬಿಟ್ಟು ನೋಡಿ ನಾನು ಅಪ್ಲೋಡ್ ಮಾಡ್ತೀನಿ. ನನಗೆ ಒಂದು ಹೌದು 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 ಇವಾಗ ಅಲ್ಲ, ನೀವು ಹೇಳಿ ಈ ಥರ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಹಾಕ್ತೀನಿ ಅಂತೇಳಿ. ಗೊತ್ತಾಯ್ತು 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 ಗೊತ್ತಾಯ್ತು. ಇಲ್ಲೇ ನಮ್ಮ ಮನೆ ಇಲ್ಲೇ ಇರೋದು, ಇಲ್ಲಿಂದ ನಮ್ಮ ಮನೆಗೆ ಹೋಗೋದಕ್ಕೆ ಒಂದು 10 ನಿಮಿಷ ಆಗುತ್ತೆ. ಮನೆಗೆ ಹೋಗ್ಬಿಟ್ಟು ನಾನು ಇಲ್ಲ, ನಾನು ಸ್ವಲ್ಪ ಮತ್ತೆ ಮಾತಾಡ್ತೀನಿ, ನಾನು ಫೋನ್ ಮಾಡಿ ಮಾತಾಡ್ತೀನಿ.
ಮಾಯಾವಾದಗಳ ರೀತಿಯ ಮೋಕ್ಷ ಅಂದರೆ ಏನು, ಸಾಧನೆ ಮಾಡ್ತಕ್ಕಂಥ ಕ್ರಮ ಏನು, ತಲೆ ಕೂಡ ಅರ್ಥ ಆಗಲ್ಲ. ಅಪ್ರಾಮಾಣಿಗಳ ಸಂಕೋಲೆ ಅವರ ಸಿದ್ಧಾಂತ ಅಂದರೆ, ಅವರ ಸಿದ್ಧಾಂತ ಮೂಲಭೂತ ವಿಷಯ ಅಂದರೆ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರ. ಆ ಭಗವಂತನೇ ಜೀವರಾಶಿಗಳು, ಜೀವ ಬೇರೆಯಲ್ಲ, ಭಗವಂತ ಬೇರೆಯಲ್ಲ, ಲವಲೇಶ ಭೇದ ಇಲ್ಲ. ಕಾಣುವ ಪ್ರಪಂಚ ಸಂಪೂರ್ಣ ಸುಳ್ಳು, 100% ಸುಳ್ಳು. ಬಾದ ವಿಚಿತ್ರವಾದ ವಾದ, 4 ಗಂಟೆ ಶ್ರಮ ಪಡ್ತಾನೆ, ಕೂಲಿ ಕೆಲಸ ಮಾಡ್ತಾನೆ, ಬೆನ್ಮುಳೆ ಮುರ್ಕೋತಾನೆ. ನೀವು ಬೆನ್ಮುಳೆ ಮುರ್ಕೊಂಡಿಲ್ಲ, ಕೆಲಸ ಮಾಡಿಲ್ಲ, ಸಂಪಾದನೆ ಮಾಡಿಲ್ಲ, ಎಲ್ಲ ಸುಳ್ಳು. ಇದು ಅವರ ಸಿದ್ಧಾಂತ ಮೂಲ. ಬ್ರಹ್ಮಸತ್ಯಂ ಜಗನ್ಮಿಥ್ಯ, ಚರಾಚರಾತ್ಮಕ ಜಗತ್ತು ಸುಳ್ಳಿನ ಕಂತೆ. ಜೀವೋ ಬ್ರಹ್ಮೇವನಾಪರ, ಜೀವಾಂದ್ರೆ ಯಾರು? ಸಮಸ್ತರು ಬ್ರಹ್ಮಸ್ವರೂಪರೇ. ಇದು ಅವರ ಸಿದ್ಧಾಂತ ಮೂಲ. ಇಲ್ಲಿ ಬಂದ ತೊಡಕು ಅಂದರೆ ಅವರ ಸಿದ್ಧಾಂತಕ್ಕೆ ಸೋರಿಸಿ ಯಾರು, ಯಾವ ಪ್ರಮಾಣ ಮುಂದಿಟ್ಟು ಮಾತಾಡ್ತಾರೆ? ಅವ್ರಿಗೂ ವೇದ ಪ್ರಮಾಣ, ನಮಗೂ ವೇದವೇ ಪ್ರಮಾಣ. ಎಲ್ಲ ಸಿದ್ಧಾಂತಗಳ ಮೂಲ ಅಪೂರುಷೀಯವಾಗಿರ್ತಕ್ಕಂಥ ವೇದ ಭಾಗ. ಅವು ಉದಾಹರಿಸ್ತಾರೆ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಬ್ರಹ್ಮವಿದ್ ಬ್ರಹ್ಮೇವ ಭವತಿ, ಸರ್ವಂ ಕಲ್ವಿದಂ ಬ್ರಹ್ಮ, ಇಡೀ ಜಗತ್ತು ಬ್ರಹ್ಮನ ಸ್ವರೂಪ. ನೀನು ಬ್ರಹ್ಮ, ನಾನು ಬ್ರಹ್ಮ. ಬ್ರಹ್ಮನಿಗೆ ಜ್ಞಾನ ಬರಬೇಕು ಅಂತ ಪ್ರಯತ್ನಪಟ್ಟರೆ ಜ್ಞಾನೆಯಲ್ಲಿ ಬ್ರಹ್ಮನ ಸ್ವರೂಪನೇ ಆಗ್ತಾನವ. ಇದು ಅವರ ಸಿದ್ಧಾಂತ. ಅವರ ಸಿದ್ಧಾಂತ ಪ್ರಕಾರ ಮೋಕ್ಷ ಅಂದರೆ ಏನು? ನಿರ್ಗುಣ ಬ್ರಹ್ಮ ಸ್ವರೂಪ ಪ್ರಾಪ್ತಿ ಅಂತ ಒಂದು ವರ್ಣ. ಅವರ ಸಿದ್ಧಾಂತ ಪ್ರಕಾರ ಬ್ರಹ್ಮನ ಸ್ವರೂಪ ಅಂದರೆ ಏನು? ಯಾವುದೂ ಗುಣಧರ್ಮಗಳು ಇಲ್ಲ, ಲವಲೇಶ ಇಲ್ಲ, ಸಾಮಾನ್ಯ ಸಂಸಾರಿ ಮನುಷ್ಯ ಒಳ್ಳೆ ಗುಣವುಳ್ಳವನಾಗ್ತಾನೆ. ಮಾಯ ಸಿದ್ಧಾಂತ ಪ್ರಕಾರ ಆ ಭಗವಂತ ಅಲ್ಲಿ ಗುಣಧರ್ಮಗಳ ಪಸೆನೂ ಇಲ್ಲ, ಏನೂ ಇಲ್ಲದವ ಬ್ರಹ್ಮ. ಅದಕ್ಕೆ ಸೋರ್ಸವ್ರದು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅನ್ನೋ ವೇದವಾಕ್ಯ ಉದಾಹರಣೆ ಮಾಡ್ತಾರೆ. ಆ ಸಿದ್ಧಾಂತ ಪ್ರಕಾರ ಈ ಜೀವಾಂತ ಕರೆಸ್ಕೊತಿದ್ದಾನೆ. ಎಲ್ಲ ಕಲ್ಪನಾಮಯ ಪ್ರಪಂಚ. ಶುದ್ಧವಾದ ಬಟ್ಟೆ ಕಪ್ಪು ಬಣ್ಣ ಮೆತ್ಕೋತು ಕಪ್ಪು ಬಟ್ಟೆ ಅಂತ ಕರೀತಾರಲ್ಲ, ಅದೇ ರೀತಿಯಲ್ಲಿ ಆ ನಿರ್ಗುಣ ಬ್ರಹ್ಮನಿಗೆ ಮಾಯೆಯ ಸಂಬಂಧವಾಯಿತು. ಸಂಬಂಧವಾದ ಮರುಕ್ಷಣ ಜೀವ ಅಂತ ಕರೆಸ್ಕೊಂಡ. ಅವ ಕಲ್ಪನಾ ಸಾಮ್ರಾಜ್ಯ ಸ್ವರೂಪ ರೀತಿ ಇರತಕ್ಕಂಥದ್ದು. ಜೀವೋ ಬ್ರಹ್ಮೇವ ನಾಪರ, ಇಂಥ ಜೀವರಾಶಿಗಳು ಸಾಧನೆ ಮಾಡ್ತಕ್ಕಂಥದ್ದು ಸುಳ್ಳೆ, ಮೋಕ್ಷ ಪ್ರಾಪ್ತಿಯು ಸುಳ್ಳೆ, ಅವರೇ ಬ್ರಹ್ಮರಾದ ಪ್ರಯುಕ್ತವಾಗಿ. ಆ ದೃಷ್ಟಿಯಿಂದ ಅವರ ಸಿದ್ಧಾಂತ ಪ್ರಕಾರ ನಿರ್ಗುಣ ಬ್ರಹ್ಮನಾಗುವುದೇ ಆಗುವುದು ಅಂದ್ರೇನು ತಿಳ್ಕೊಳ್ಳೋದು ಅಂತ ಅರ್ಥ. ನಾ ಬ್ರಹ್ಮ ಸ್ವರೂಪ ಅಪ್ಪ, ಸುಮ್ಮನೆ ಒದ್ದಾಡ್ತಿದ್ದೀನಿ ಅನ್ನೋ ಭಾವನೆ ಬರ್ತಲ್ಲ, ಅದಕ್ಕೆ ಮೋಕ್ಷ. ಅಲ್ಲಿ ಒಂದು ಸ್ವಾರಸ್ಯ, ಜೀವ ಅಂತ ಕರೆಸ್ಕೊಂಡ, 100 ವರ್ಷ ಹೆಣಗಾಡ್ದ, ಸುಖ ದುಃಖ ಹೊಂದಿದ, ಎಲ್ಲ ಸುಳ್ಳಿನ ಪ್ರಪಂಚ. ನೀ ಅಳದು ಸುಳ್ಳು, ನೆಗದು ಸುಳ್ಳು, ಎಲ್ಲವೂ ಸುಳ್ಳಿನ ಪ್ರಪಂಚ. ಒಂದು ದೃಷ್ಟಾಂತ ಕೊಡ್ತಾ, ವಿಚಿತ್ರ ದೃಷ್ಟಾಂತ. ಅದ್ವೈತಿಗಳು ಮತ್ತು ದ್ವೈತಿಗಳು ಕಿರಿದಾಡ್ತಕ್ಕಂಥ ರಸ್ತೆ ಒಟ್ಟಿಗೆ ಬರ್ತಿದ್ದಾನೆ. ಆನೆ ಅಟ್ಟಿಸ್ಕೊಂಬಂತು, ಅದ್ವೈತಿ ಓಡೋಕ್ಕೆ ಶುರು ಮಾಡ್ದ. ದ್ವೈತಿ ಹೇಳ್ತಾನೆ, ಅಯ್ಯೋ ತಮ್ಮ ಯಾಕೆ ಓಡ್ತೇನು? ನಿನ್ನ ಸಿದ್ಧಾಂತ ಪ್ರಕಾರ ಆನೆಯೂ ಸುಳ್ಳು, ಅಟ್ಟಿಸ್ಕೊಂಬರ್ದು ಸುಳ್ಳು, ಯಾಕೆ ಓಡ್ತೀಯ ಹಾಗಾದರೆ? ಅದ್ವೈತಿ ಹೇಳ್ತಾನೆ, ಅಯ್ಯೋ ಹುಚ್ಚ, ನಾನು ಓಡೋದು ಸುಳ್ಳು, ನೀ ಹೇಳುವುದು ಸುಳ್ಳು, ಎಲ್ಲ ಸುಳ್ಳಿನ ಮಯ. ಗಜೋಪಿ ಮಿಥ್ಯ, ಪಲಾಯನೋಪಿ ಮಿಥ್ಯ ಸಿದ್ಧಾಂತ ಅವರದು. ಅವರ ಸಿದ್ಧಾಂತ ಪ್ರಕಾರ ಈ ಜೀವರಾಶಿಗಳು ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡರೆ ಲವಲೇಶ ಸುಖ ಇಲ್ಲ, ದುಃಖ ಇಲ್ಲ, ಸುಖ ಇಲ್ಲ, ಗುಣಗಳ ಪಸೆ ಇಲ್ಲ, ಅದು ಮೋಕ್ಷ ಸ್ವರೂಪ. ಅತ್ಯಂತ ಅಸಮೀಚೀನವಾಗಿರ್ತಕ್ಕಂಥ ಒಂದು ಸಿದ್ಧಾಂತ. ಪುರುಷಾರ್ಥ ಅಂತ ಹೇಳೋದು ಸಾಧ್ಯವೇ ಇಲ್ಲ. ಸಂಸಾರಾವಸ್ಥೆಯಲ್ಲಿ ಮನುಷ್ಯರಿಗೆ ಚೂರುಪಾರು ಸುಖ ಸಿಗ್ತದೆ, ಅದೇ ಬೆಟರ್. ಮೋಕ್ಷ ಪ್ರಾಪ್ತಿಯಾದ ಮೇಲೆ ಸುಖವನ್ನು ಕಳೆದುಕೊಳ್ಳುವಿಕೆ, ಧರ್ಮಗಳಿಲ್ಲ, ಗುಣಗಳಿಲ್ಲ, ಯಾವ ಸುಖವೂ ಇಲ್ಲ, ಇದು ಮಾಯ ಸಿದ್ಧಾಂತ. ನಿರ್ಗುಣ ಬ್ರಹ್ಮಭಾವವನ್ನು ಮೋಕ್ಷ ಅಂತ ಕರೀತಾರೆ. ಇನ್ನು ತಾರ್ಕಿಕರು ಪುಣ್ಯಾತ್ಮರು ಅವರು ಹೇಳ್ತಾರೆ, ಅವರ ಸಿದ್ಧಾಂತ ಪ್ರಕಾರ ಭಗವಂತನಲ್ಲಿ ಸುಖ ಇಲ್ಲ. ಅವರು ಭೇದವಾದಿಗಳು, ವೇದ ಪ್ರಾಮಾಣ್ಯವಾದಿಗಳು. ಭಗವಂತನಲ್ಲಿ ಸುಖ ಇಲ್ಲ, ಸುಖವನ್ನು ಅಂಗೀಕಾರ ಮಾಡಿದರೆ ದುಃಖ ಪ್ರಸಂಗ. ಎತ್ತರ ಸುಖಂ ತತ್ರ ದುಃಖಂ, ಸುಖ ದುಃಖಗಳ ಸಂಬಂಧ ಅವಿನಾಭಾವ ಸಂಬಂಧವಾದ ಪ್ರಯುಕ್ತ ಮೋಕ್ಷ ಪ್ರಾಪ್ತಿ ಅಂದರೆ ಏನು, ಇರತಕ್ಕಂಥ ಸುಖವನ್ನು ಕರ್ಕೊಳ್ಳೋದು, ಅಥವಾ ಸುಖ ಅಂದರೆ ಏನು, ಒಂದು ಮೂಟೆ ಹೊತ್ತಿದ್ದ, ಭಾರ ಜಾಸ್ತಿ ಆಗಿತ್ತು, ಮೂಟೆ ಕೆಲದಿತ್ತ ಅಪ್ಪ ಅನ್ನೋದೇ ಸುಖ. ಭಾವ ಪದಾರ್ಥ ಅಲ್ಲ. ಸುಖಿ ಸಮೃದ್ಧೋ ಭಾರ ಅಪಗಮೆ ಸುಖಿ ಸಮೃದ್ಧೋ ಅಂತ ಅವರ ವ್ಯಾಖ್ಯ. ಸುಖ ಮತ್ತು ದುಃಖಗಳ ಸಂಬಂಧ ಅವಿನಾಭಾವವಾದ ಪ್ರಯುಕ್ತವಾಗಿ ಮುಕ್ತಿ ಉಂಟು. ಪರಮಾತ್ಮ ಸ್ವರೂಪ ಆಗಲ್ಲ, ಬೇರೆಯಾಗ್ತಾರೆ, ಸುಖ ಮಾತ್ರ ಇಲ್ಲ. ಜ್ಞಾನ ಅಂಗೀಕಾರ ಮಾಡಿದರೆ ಅಜ್ಞಾನ ಬರಬೇಕಾಗ್ತಾ ಉಂಟು. ಅಜ್ಞಾನವೂ ಇಲ್ಲ, ಶರೀರವೇ ಇಲ್ಲ ಮುಕ್ತನಿಗೆ. ಶರೀರ ಉಂಟು ಅಂತಾದರೆ ತತ್ಸಂಬಂಧಿಯಾಗತಕ್ಕಂಥ ಸುಖ ದುಃಖ ಉಣಬೇಕಾಗ್ತಲ್ವ, ಆ ಪ್ರೀತಿ ಬೇಡ. ಮೋಕ್ಷಾವಸ್ಥೆ ಅಂದರೆ ಇರೋ ಸುಖವನ್ನು ಕಳ್ಕೊಳ್ಳೋದು. ಇನ್ನು ಬೌದ್ಧರು ಕ್ಷಣಿಕವಾದಿಗಳು, ಅವರ ಸಿದ್ಧಾಂತ ಪ್ರಕಾರ ಇರೋ ಮನುಷ್ಯ ಶೂನ್ಯ ಸ್ವರೂಪವನ್ನು ಹೊಂದುವುದು. ಶೂನ್ಯ ಅಂದರೆ ಏನು, ಏನೂ ಇಲ್ಲ, ಇಲ್ಲ ಅಂತಕ್ಕಂಥದ್ದೇ ಶೂನ್ಯ. ಶೂನ್ಯ ಸ್ವರೂಪ ಮಾಯಾವಾದಿಗಳ ಬ್ರಹ್ಮ ಬೇರೆಯಲ್ಲ, ಬೌದ್ಧ ಸಿದ್ಧಾಂತ ಶೂನ್ಯ ಬೇರೆಯಲ್ಲ. ಆ ದೃಷ್ಟಿಯಿಂದ ಮೊದಲು ಗೇಲಿ ಮಾಡ್ತಾರೆ, ಈ ಮಾಯಾವಾದಿಯವ ಪ್ರಚ್ಛನ್ನ ಬೌದ್ಧ ಅಂತ ವ್ಯಾಖ್ಯಾನ ಮಾಡ್ತಾರೆ. ಬೌದ್ಧ ಮತದಲ್ಲಿ ಅವರೀಚಿ, ಆದರೆ ಬಾಯ್ಬಿಟ್ಟಿಲ್ಲ. ಆ ಶಬ್ದವನ್ನು ಬೇರೆ ಶಬ್ದ ಯೂಸ್ ಮಾಡಿ ಅದೇ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಕ್ಕಂಥವರು ಮಾಯಾವಾದಿಗಳು. ಶೂನ್ಯವಾದಿಗಳಲ್ಲೂ ಕೂಡ ಮೋಕ್ಷ ಕಲ್ಪನೆ ಕೇಳಕ್ಕೆ ಅಸಹ್ಯ. ಇರತಕ್ಕಂಥ ವ್ಯಕ್ತಿ ಇಲ್ಲ ಅಂತಾಗುವುದೇ ಮೋಕ್ಷ. ಆ ಶೂನ್ಯ ಸ್ವರೂಪನಾದರೆ ಸುಖ ಇಲ್ಲ, ಏನೇನು ಇಲ್ಲ, ಇಲ್ಲ ಅಂತ ಹೇಳ್ತಕ್ಕಂಥದ್ದೇ ಮೋಕ್ಷ. ಸಾಂಖ್ಯ ಸಿದ್ಧಾಂತ ಪ್ರಕಾರ ಅವರು ವ್ಯಾಖ್ಯಾನ ಮಾಡ್ತಾರೆ. ಅವರು ನೀಶ್ವರವಾದಿಗಳು, ಶ್ರೇಷ್ಠವಾದಿಗಳು ಅಂತ ಪ್ರಸಿದ್ಧ. ಭಗವಂತನು ಕೆಲವು ಹೋಗ್ತಾರೆ, ಭಗವಂತ ಇಲ್ಲ ಅಂತ ಹೇಳ್ತಾರೆ. ಅವರ ಸಿದ್ಧಾಂತ ಪ್ರಕಾರ ಪ್ರಕೃತಿ ಪ್ರಧಾನ, ಭಗವಂತ ಪ್ರಧಾನ, ಅಥವಾ ಭಗವಂತ ಬೇಕು. ಮನೆಯಲ್ಲಿ ಕೂತಿದ್ದಾರೆ, ತಲೆ ಮೇಲೆ ಕೈ ಇಡಬೇಕು. ಅಮ್ಮ ಅವ್ರ ಗಂಡನ ಸ್ಥಾನ ಭಗವಂತನ ಸ್ಥಾನ ಸಾಂಖ್ಯ ಸಿದ್ಧಾಂತ ಪ್ರಕಾರ. ಸಾಂಖ್ಯರು ಸಹಿತ ಆ ಮುಕ್ತಿಯಲ್ಲಿ ಸುಖ ಇಲ್ಲ ಅಂತ ಹೇಳ್ತಾರೆ. ಪುರುಷಾರ್ಥ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ, ಸುಖವೇ ಇಲ್ಲವಾದ ಪ್ರಯುಕ್ತವಾಗಿ ಸಾಂಖ್ಯ ಆಯಿತು, ಬೌದ್ಧ ಆಯಿತು, ಚಾರ್ವಾಕ ಅಂತ ಮುಗದೇ ಹೋಯಿತು. ಪಾರಮಾರ್ಥಿಕ ಪ್ರವಂಚವೇ ಇಲ್ಲ, ಕಣ್ಣಿಗೆ ಕಂಡಿದ್ದು ಸತ್ಯ ಅಂತ ಹೇಳಿದಕ್ಕ ಮಂದಿ ಅವರು. ಇನ್ನು ಯಾವುದೇ ಮತೀಯರಾಕೊಳ್ಳಿ, ಮೋಕ್ಷ ಅಂತ ಹೇಳಿದ್ರೆ ವಾಕರಿಕೆ ಉಂಟು ಮಾಡ್ತಕ್ಕಂಥ ಕಲ್ಪನಾ ಪ್ರಪಂಚ. ಯಾರ ಮೋಕ್ಷಕ್ಕೂ ಪ್ರಮಾಣಗಳಿಲ್ಲ, ಅಪ್ರಾಮಾಣಿಕವಾದಕ್ಕಲ್ವ ಕಲ್ಪನಾ ಪ್ರಪಂಚ. ಇವರೆಲ್ಲರೂ ಕೂಡ ಒಂದು ಸೋರ್ಸ್ ಉಂಟು, ಒಂದು ವೇದ ಭಾಗ ಉಂಟು. ಅಶರೀರಂ ವಾ ಪ್ರಿಯ ಪ್ರಿಯನ ಸ್ಪೃಶತಃ ನ ಪ್ರೀತ್ಯ ಸಂಯಾಸ್ತಿ. ಈ ಸೋರ್ಸ್ ಪ್ರಮಾಣ ವಾಕ್ಯ. ಇದಕ್ಕೆ ಮೇಲ್ವಡಕ್ಕೆ ಅರ್ಥ, ಮುಕ್ತಿಯಲ್ಲಿ ಶರೀರವೇ ಇಲ್ಲ. ಶರೀರ ಇಲ್ಲ ಅಂತಾದರೆ ಸುಖ ಅನುಭವಿಸಬೇಕು ಅಂದರೆ ಶರೀರ ಬೇಕು, ಇಂದ್ರಿಯ ಬೇಕು, ತೋಳ ಆಸಾಯ ಬೇಕು. ಮುಕ್ತಿಯಲ್ಲಿ ಶರೀರವೇ ಇಲ್ಲ. ಶರೀರ ಇಲ್ಲ ಅಂತಾದ ಮೇಲೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ಎರಡು ಮೈನಸ್ ಪಾಯಿಂಟ್. ಆ ಶರೀರಂ ವಾ ಪ್ರಿಯ ಪ್ರಿಯನ ಸ್ಪೃಶತಃ ಪ್ರಸಿದ್ಧವಾದ ವೇದವಾಕ್ಯ, ಎಲ್ಲ ಮಂದಿ ಒಪ್ಪ ವೇದವಾಕ್ಯ. ಇನ್ನೊಂದು ವೇದವಾಕ್ಯ ನ ಪ್ರೀತ್ಯ ಸಂಗಾಸ್ತಿ. ಯಾಜ್ಞವಲ್ಕರು ಮೈತ್ರಿಯಿ ಅಂತ ಪ್ರಸಿದ್ಧ ಋಷಿ, ಋಷಿ ಪತ್ನಿ ಮೈತ್ರಿ ಪ್ರಶ್ನೆ ಮಾಡ್ತಾಳೆ ಯಾಜ್ಞವಲ್ಕರೇ, ಮೋಕ್ಷ ಅಂದರೆ ಏನು, ಯಾವ ಮೋಕ್ಷ ಜೀವರಾಶಿಗಾಗ್ತಾ ಉಂಟು, ಅದ್ರ ಬಗ್ಗೆ ಉಪನ್ಯಾಸ ಮಾಡಿರಿ. ಯಾಜ್ಞವಲ್ಕರ ಸಿದ್ಧಾಂತ, ಮೋಕ್ಷ ಅಂದರೆ ಏನು, ವಿಜ್ಞಾನಗರ ಇವ ಸವೇಭ್ಯೋ ಭೂತೇಭ್ಯೋ ಉತ್ಥಾಯ ಮೈತ್ರಿ ಪರಮಪ್ರಿಯ ಮೋಕ್ಷ ಅಂದೇನು ಗೊತ್ತೇನು, ಆ ಮೋಕ್ಷದಲ್ಲಿ ಜ್ಞಾನ ಇಲ್ಲ, ಸುಖ ಇಲ್ಲ, ಏನೂ ಇಲ್ಲ. ಇಲ್ಲ ಅಂತ ಹೇಳ್ತಕ್ಕಂಥದ್ದೇ ಮೋಕ್ಷ ಅಂತ ಹೇಳಿದ್ರೆ ಜೀವರಾಶಿಗಳು ಲಕ್ಷ ಕೋಟಿ ವರ್ಷ ಸಾಧನೆ ಮಾಡ್ತಾರೆ, ಮೇಲಕ್ಕೆ ಹೋಗ್ತಾರೆ. ಅಲ್ಲಿ ತಲುಪಿ ಏನಾಗ್ತಾ ಉಂಟು? ಸುಖವಿಲ್ಲ ಮತ್ತು ದುಃಖವೂ ಇಲ್ಲ, ಜ್ಞಾನವೇ ಇಲ್ಲ ಆ ಮುಕ್ತನಲ್ಲಿ. ಸುಖ ಕೃಷ್ಣಾರ್ಪಣ, ಇದು ಅವರ ಕಲ್ಪನೆ ಸಾಮ್ರಾಜ್ಯ. ಈ ವೇದವಾಕ್ಯಗಳು ನಾನಾ ರೀತಿ ಉಂಟು. ವಿರುದ್ಧವಾಗ್ತಕ್ಕಂಥ ವೇದವಾಕ್ಯ ಅಂತ ಕಾಣ್ತವೆ ಮಾತ್ರ, ವಾಸ್ತವಿಕವಾಗಿ ವೇದ ಅರ್ಥ ಮಾಡ್ಕೊಳೋಕ್ಕೂ ಯೋಗ್ಯತೆ ಬೇಕಲ್ವ? 21 ಮತಾಯಾಯಿಗಳು ಈ ಫಲಾದಿಯಲ್ಲಿ ಖುಷಿ ಬಂದಾಗೆ ಮಾತಾಡ್ತಾರೆ. ಮೋಕ್ಷ ಕಲ್ಪನೆ ವಿಚಿತ್ರವಾಗ್ತಕ್ಕಂಥ ಕಲ್ಪನೆ, ಆದರೆ ಈ ಶುತ್ಯರ್ಥಗಳೇ ಬೇರೆ. ಮೋಕ್ಷದಲ್ಲಿ ಪ್ರಾಕೃತ ಶರೀರ ಇಲ್ಲ, ಪ್ರಾಕೃತ ಶರೀರ ಇದ್ದರೆ ಮಾತ್ರ ಸುಖ ದುಃಖ ಅನುಭವ ಆಗ್ತಾ ಉಂಟು. ಮೋಕ್ಷ ಪ್ರಾಪ್ತಿ ಅಂದ್ರೇನು? ಸ್ವರೂಪ, ಜೀವನ ಸ್ವರೂಪ ಅಂತಿರ್ತಾನು. ಜೀವನ ಸ್ವರೂಪ ದೇಹ ಬೇರೆ, ಪ್ರಾಕೃತ ಶರೀರ ಬೇರೆ. ಒಳ್ಳೆಯ ಬಟ್ಟೆ ಹೊಲಿಸ್ಕೊಂಡ, ಅಂಗಿ ಹಾಕ್ಕೊಂಡ, ಅಂಗಿಯ ಮನುಷ್ಯ ಆಗ್ತಾನೆ, ಅವನ ಮೇಲೆ ಅಂಗಿ ಬರ್ತದಲ್ವ? ಅದರಂತೆ ಪ್ರತಿಯೊಬ್ಬ ಮುಕ್ತಿಯೋಗಿ ಜೀವರಾಶಿಯನ ಮೇಲೆ ಒಂದು ಶರೀರ ಉಂಟು. ಅಂದರೆ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಅನಿರುದ್ಧ ಶರೀರ ಅಂತ ಈ ಭಾಗ ಉಂಟು. ಅವೆಲ್ಲ ಸುಟ್ಟು ಬೂದಿಯಾಗಬೇಕು. ಆ ಕಲ್ಪನೆ ಯಾರಲ್ಲೂ ಇಲ್ಲ. ಪುಣ್ಯ ಅಪ್ರಾಮಾಣಿಕವಾಗ್ತಕ್ಕಂಥ ಸಿದ್ಧಾಂತ, ಆ ಶ್ರುತಿಗೆ ಅರ್ಥನೇ ಬೇರೆ. ವಾಸ್ತವಿಕ ಮೋಕ್ಷದಲ್ಲಿ ಪ್ರಾಕೃತ ಶರೀರ ಇಲ್ಲ ಅಂತ ಮಾತ್ರಕ್ಕೆ ಶರೀರವೇ ಇಲ್ಲ ಅಂತ ಅರ್ಥ ಅಲ್ಲ. ಅಪ್ರಾಕೃತವಾದ ಶರೀರ ಇದೆ. ಅಪ್ರಾಕೃತ ಶರೀರಕ್ಕೂ ಸುಖಕ್ಕೂ ಅವಿನಾಭಾವ ಸಂಬಂಧ. ಅಪ್ರಾಕೃತ ಶರೀರವೇ ಸುಖ ಸ್ವರೂಪ, ಅದ್ಭುತವಾಗ್ತಕ್ಕಂಥ ಸುಖ ಸ್ವರೂಪ. ಆ ದೃಷ್ಟಿಯಿಂದ ಈ ವಾಕ್ಯಕರ್ತೇನು, ಪ್ರಾಕೃತ ಸುಖ ಸಿಗಲ್ಲ, ಪ್ರಾಕೃತ ಶರೀರ ಇಲ್ಲ ಅಂತ ಮಾತ್ರಕ್ಕೆ ಅಪ್ರಾಕೃತ ದುಃಖ ಉಂಟು ಅಂತ ಹೇಳಬೇಡ್ರಿ. ದುಃಖ ಸರ್ವೇ ಸಾಮಾನ್ಯ ಇಲ್ಲ, ಯಾವುದಕ್ಕೂ ಇಲ್ಲ. ಸುಖದಲ್ಲಿ ವ್ಯತ್ಯಾಸ, ಪ್ರಾಕೃತ ಸುಖ, ಅಪ್ರಾಕೃತ ಸುಖ. ಆ ಮುಕ್ತಿಯವಸ್ಥೆಯಲ್ಲಿ ಪ್ರಾಕೃತ ಸುಖ ಮೇನಸ್, ಅಪ್ರಾಕೃತ ಸುಖ ಪ್ರಾಪ್ತಿಯಾಗ್ತದೆ. ಅದೇ ರೀತಿಯಲ್ಲಿ ಅಪ್ರಾಕೃತ ದುಃಖ ಅಂತ ಇಲ್ಲ, ಯಾವುದಕ್ಕೂ ಜೀವರಾಶಿ ಇಲ್ಲ. ಇದು ಅಶುತ್ಯರ್ಥ. ಅದು ನ ಪ್ರೀತ ಸಂಜಾಸ್ತಿ. ಆ ಜೀವರಾಶಿಗಳು ಮುಕ್ತರಾದಮೇಲೆ ಮೈತ್ರಿ ಯಾವ ಜ್ಞಾನವೂ ಇಲ್ಲ, ಯಾವ ಗುಣವೂ ಇಲ್ಲ, ಏನೂ ಇಲ್ಲ. ಹೆಂಡತಿ ಪ್ರಶ್ನೆ ಮಾಡ್ತಾರೆ, ಅಯ್ಯೋ ಯಜ್ಞವಲ್ಕ ತಪ್ಪ ತಾರ್ತ್ಯಪ್ಪ, ಮೋಕ್ಷ ಅಂತ ಹೇಳ್ತಿ, ಜ್ಞಾನವೇ ಇಲ್ಲ ಅಂತ ಹೇಳ್ತಿ, ಸುಖ ಅಲ್ಲ ಅಂತ ಹೇಳ್ತಿ, ಅಪ್ರಬುದ್ಧ ಕಲ್ಪನೆ ಇದ್ದು ತಪ್ಪು ಮಾತಾಡ್ತೀ, ಸರಿಯಾಗಿ ಹೇಳು. ಆ ಯಜ್ಞವಿ ಹೇಳ್ತಾರೆ, ಆಗಲ್ಲ ಪ್ರಿಯೆ, ನ ಪ್ರಯತ್ನ ಸಂಜಾಸ್ತಿ ಅತ್ಯನಕ್ಕೇನರ್ಥ? ಮುಕ್ತರು ಮುಕ್ತರಾದ ನಂತರದಲ್ಲಿ ಮುಕ್ತಿಯಲ್ಲಿ ಸೇರಿದ ಮೇಲೆ ಅವರ ಪ್ರತ್ಯಕ್ಷ ಮುಕ್ತರಿಗಾಗುವುದಿಲ್ಲ. ಒಂದರ್ಥದಲ್ಲಿ ನ ಪ್ರೈತ್ಯ ಸಂಜ್ಞಾಸ್ತಿ, ಅಮುಕ್ತ ಮುಕ್ತ ವರ್ಗಕ್ಕೆ ಸೇರಿದರೆ ಪರಮಾತ್ಮ ಲೋಕ ಪ್ರಾಪ್ತಿಯಾದರೆ ಅವರ ಸಾಕ್ಷಾತ್ಕಾರ ಅಮುಕ್ತ ವರ್ಗಕ್ಕೆ ಆಗುವುದಿಲ್ಲ. ಅಥವಾ ಸಂಜ್ಞಾಸ್ತಿ ನಾಸ್ತಿಯನ್ನು ಕರ್ತೇನು, ಇಂದ್ರಿಯ ಮೂಲಕ ಜ್ಞಾನ ಬರುವುದಿಲ್ಲ. ಪ್ರಾಕೃತಿ ಇಂದ್ರಿಯ, ಪ್ರಾಕೃತ ಶರೀರ ಎಲ್ಲ ಮೈನಸ್ ಪಾಯಿಂಟ್. ಆ ಮೋಕ್ಷದಲ್ಲಿ ಪ್ರಾಕೃತ ಶರೀರದಿಂದ, ಪ್ರಾಕೃತಿ ಇಂದ್ರಿಯದಿಂದ ಯಾವ ಜ್ಞಾನವೂ ಬರುವುದಿಲ್ಲ. ಆದರೆ ಅಪ್ರಾಕೃತ ಶರೀರ ಉಂಟು, ಅಪ್ರಾಕೃತಿ ಇಂದ್ರಿಯ ಉಂಟು. ಆ ಜೀವ ಅಂದೇನು? ಜ್ಞಾನ ಆನಂದಗಳ ಮುದ್ದೆ, ಆಚಾರ ಮಂತ್ರ ವ್ಯಾಖ್ಯಾನ. ಹೀಗೆ ವಿಚಾರ ಮಾಡಿಕೊರಟಾಗ ಎಲ್ಲ ಮತಕ್ಕೂ ವೇದಗಳು ಸೋರ್ಸ್, ವೇದ ಪ್ರಾಮಾಣ್ಯವಾದಿಗಳು. ಆದರೆ ಒಂದು ಸ್ವಾರಸ್ಯ, ಅವೆಲ್ಲ ವೇದವಾದಿಗಳು ಮಾತ್ರ, ವೇದಿಕರಲ್ಲ. ಆಚಾರ್ಯ ಮಧ್ವರು ಮಾತ್ರ ಪರವೇದಿಕ ಆಚಾರ್ಯರು. ಬೆನ್ನಲ್ಲಿ ಚೂರಿ ಹಾಕಿದಾಗ ಲೆಕ್ಕ. ವೇದ ಪ್ರಮಾಣ ಅಂತ ಹೇಳೋದು ಅಪ್ರಾಮಾಣ್ಯವನ್ನೇ ಸಮರ್ಥನೆ ಮಾಡ್ತಕ್ಕಂಥ ಈ ಪದ್ಧತಿ ಇದ್ದ ಪ್ರಯುಕ್ತವಾಗಿ 21 ಮತಾನುಯಾಯಿಗಳು ವೇದಗಳು, ಸೂತ್ರ, ಅಬದ್ಧಮಯ ವಾಕ್ಯಾರ್ಥಗಳು. ಆ ದೃಷ್ಟಿಯಿಂದ ಆಚಾರ್ಯ ಮಧ್ವರು ಬಹಳ ಅಂತಃಕರಣದಿಂದ ಜೀವ ಸಾಮಾನ್ಯ ಉದ್ಧಾರವಾಗಬೇಕು ಅನ್ನೋ ದೃಷ್ಟಿಯಿಂದಲೇ ವ್ಯಾಖ್ಯಾನ ಮಾಡಿದರು. ಅವರ ಸಿದ್ಧಾಂತ ಪ್ರಕಾರ ಮೋಕ್ಷ ಕಲ್ಪನೆ, ಕಲ್ಪನೆಯಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ನಿರೂಪಣೆ ಅತಿ ಸ್ಪಷ್ಟವಾದ ಪುರುಷಾರ್ಥ ಅಂತ ಕರೆಸ್ಕೊಳ್ಳೋಕ್ಕೆ ಯೋಗ್ಯವಾದ ಮೋಕ್ಷ ಸ್ವರೂಪ. ಆ ದೃಷ್ಟಿಯಿಂದ ಇದು ಜಗಳ ಅಲ್ಲ, ವೈಯಕ್ತಿಕ ದ್ವೇಷ ಅಲ್ಲ, ವಸ್ತುನಿಷ್ಠ ಬುದ್ಧಿಯಿಂದ ವಿಚಾರ. ಪ್ರಮಾಣಗಳು ಮತ್ತು ನಾವು ಆಚಾರ್ಯ ಮಧ್ವ ಹೇಳ್ತಾರೆ, ಮಾನಾದೀನ ಮೇಯ ಸಿದ್ಧಿ, ಪದಾರ್ಥ ಸಾಬೀತಾಗಬೇಕು ಅಂದರೆ ಪ್ರಮಾಣಗಳನ್ನು ಮುಖ್ಯವಾಗಿ ಉಪನ್ಯಾಸ ಮಾಡಬೇಕು. ಪ್ರಮಾಣ ಹಿನ್ನೆಲೆಯಲ್ಲಿ ಪ್ರಮೇಯ ಸಿದ್ಧವಾಗ್ತಾ ಉಂಟು. ಆಚಾರ ಮಧ್ವ ಉಪನ್ಯಾಸದಲ್ಲಿ ಉಕ್ತ ಮುಕ್ತ ಮುದೇಯ ಮುತ್ತಂ ವೇದವಾಕ್ಯ ಮನುವಾದೇನ್ ಮೂ, ಅವ್ರ ಬಾಯಿಂದ ಯಾವುದೇ ಸಿದ್ಧಾಂತವಲ್ಲಿ ನೂರಾರು ಪ್ರಮಾಣವನ್ನು ಉದಾಹರಣೆ ಮಾಡ್ತಿದ್ರು. ಇದು ಆಚಾರ ವೈಶಿಷ್ಟ್ಯ. ಆ ದೃಷ್ಟಿಯಿಂದ ಶ್ರೀ ರಘುನಾಥ ತೀರ್ಥರು ತಮ್ಮ ಎರಡು ಅಧ್ಯಾಯದಲ್ಲಿ ಸಾಧನೆಗಳು ಅಂದರೆ ಏನು, ಫಲ ಅಂದರೆ ಏನು, ಯಾವುದು ಫಲ ಅಲ್ಲ, ಯಾವುದು ಫಲ, ಸುಸ್ಪಷ್ಟವಾಗಿರ್ತಕ್ಕಂಥ ನಿರೂಪಣೆ ಮಾಡ್ತಕ್ಕಂಥ ಮಹಾನುಭಾವರು ಅಂಥವ್ರ ದಿವಸ ಆರಾಧನೆ ಮಾಡಬೇಕು ಅಂತ ಹೊರಟ್ರೆ ಈ ಆರಾಧನೆ ಶ್ರೇಷ್ಠ. ಸ್ವಾಧ್ಯಾಯ ಪ್ರವಚನಾಭ್ಯಾಮ ನ ಪ್ರವೀತವ್ಯಂ ತದ್ದಿತವಸ್ತದ್ದಿತವ, ಭಗವಂತ ಅನುಗ್ರಹವಾಗಬೇಕು ಅಂದರೆ ಶ್ರೇಷ್ಠವಾದ ಮಾರ್ಗ ಜ್ಞಾನ ಮಾರ್ಗ ಅಂತ ಕರೀತಾರೆ. ನೈ ಜ್ಞಾನ ಸರ್ವಂ ಪವಿತ್ರಂ ಈ ವಿದ್ಯತೆ ಅನ್ನೋ ಭಗವದ್ಗೀತ ಪ್ರಮಾಣವಾದ ಪ್ರಯುಕ್ತವಾಗಿ ಇಂಥ ದಿವಸಗಳಲ್ಲಿ ನಮ್ಮಗಳ ಪ್ರಾರ್ಥನೆ ಅಂತಂದರೆ ಲೌಕಿಕ ಜಗತ್ತು ಕಲಿಯ ಹಾವಳಿ ಜಾಸ್ತಿ, ಆದರೂ ಭಗವಂತ ಆಚಾರ್ಯ ಮಧ್ವರು ಪ್ರಾಚೀನ ಗ್ರಂಥವನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಳ್ಳುವ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದರೆ, ಭಗವಂತ ಅನುಗ್ರಹ ಮಾಡಿದರೆ ನಮ್ಮ ಜೀವ ಉದ್ಧಾರವಾಗುತ್ತೆ. ಶ್ರೀ ರಘುನಾಥ ತೀರ್ಥರು ಅಂಥ ಯೋಗ್ಯತೆಯನ್ನು ಕೊಡಲಿ, ಪ್ರಾಚೀನ ಗ್ರಂಥ ಅರ್ಥವಾಗುವ ರೀತಿಯಲ್ಲಿ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ನಾಲ್ಕು ಮಾತನ್ನು ಕೃಷ್ಣಾರ್ಪಣ ಅಂತ ಮುಗಿಸ್ತಿದ್ದೀನಿ. ಸರಿಯಾಗಿ ಬಂದಿರುತ್ತಲ್ಲ.